ತಮೋಬಂಧ ಮೋಕ್ಷಾಶ್ಚಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ವೀಷ ಚತುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷ ವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ತನ್ನ ಭಕ್ತ ಹೇಗಿರ್ತಾನೆ ಅಂತ ಹೇಳ್ತಾ ಅವನೇನನ್ನೂ ಅಪೇಕ್ಷೆ ಪಡೋದಿಲ್ಲ. ನ ಪಾರಮೇಷ್ಠ್ಯಂ, ನ ಮಹೇಂದ್ರಧಿಷ್ಣ್ಯಂ, ನ ಸಾರ್ವಭೌಮಂ, ನ ರಸಾಧಿಪತ್ಯಂ, ನ ಯೋಗಸಿದ್ಧೀಹಿ ಅಪುನರ್ಭವಂ ವಾ ಮಯ್ಯರ್ಪಿತಾತ್ಮ ಇಚ್ಛತಿ ಮದ್ವಿನಾ ಅನ್ಯತ್. ಒಟ್ಟು ನಾನು ಬಿಟ್ಟು ಇನ್ನೊಂದು ಪದಾರ್ಥ ಅಂದರೆ ಏನು ಮಾಡುತ್ತೆ, ಅದು ಒಪ್ಪೋದೇ ಇಲ್ಲ ಭಕ್ತ. ಅದು ಭಕ್ತನ ಲಕ್ಷಣ. ಪಾರಮೇಷ್ಠ, ಮಹೇಂದ್ರಧಿಷ್ಣ, ಸಾರ್ವಭೌಮ, ರಸಾಧಿಪತ್ಯ, ಯೋಗಸಿದ್ಧೀಹಿ ಅಪುನರ್ಭವ. ಕೊನೆ ಮೋಕ್ಷ ಕೊಟ್ಟರು ಕೂಡ ನನಗೆ ಬೇಕಿಲ್ಲ, ನೀನು ಜೊತೆಗಿದ್ದರೆ ಸಾಕಿಲ್ವಲ್ಲ, ಇದು ಬೇಡ, ನೀನು ಕೊಡ್ತೀನಿ ಅಂತ ತಗೋತೀನಿ ಹೊರತು ತನಗೆ ಬೇಕು ಅಂತಲ್ಲ. ಅಷ್ಟರ ಮಟ್ಟಿಗೆ ದೇವರಲ್ಲಿ ಭಕ್ತಿ ಮಾಡ್ತಾನೆ ಅವನು, ಅತ್ಯಂತ ಶ್ರೇಷ್ಠ ಏಕಾಂತ ಭಕ್ತ. ಅವನು ನನ್ನನ್ನು ಹಾಗೆ ಲೈಕ್ ಮಾಡೋದ್ರಿಂದ ನಾನು ಅವನನ್ನು ಹಾಗೆ ಲೈಕ್ ಮಾಡ್ತೇನೆ ಅಂತ ಹೇಳ್ತಾ, ನನ್ನ ಹಾಗೆ ಲೈಕ್ ಮಾಡಿ ನಾನು ಹಾಗೆ ಮಾಡ್ತೇನೆ, ರೆಸಿಪ್ರಿಕೇಟ್ ಮಾಡ್ತೇನೆ. ಅಂಥವ್ನು ನನಗೆ ಭಾರಿ ಪ್ರಿಯ ಅಂತ ಹೇಳ್ತಾ ಪ್ರಶ್ನೆ ಬಂದಾಗ, ಎಲ್ಲ ಯಾ ಉದ್ಧವ ನಿನ್ನಷ್ಟು ಪ್ರಿಯ ಯಾರೂ ಇಲ್ಲ ಅಂತ ಹೇಳಿದಾಗ ಆಚಾರ್ಯಕ್ಕೆ ಅರ್ಥ ಬರೆದ್ರು. ಅದಕ್ಕೆ ಅದೀತಿ ಮೆಕ್ಯಾನಿಕಲ್ ಅರ್ಥ ಮಾಡ್ಕೋಬಾರ್ದು ಅಂತೇಳಿಸಿ, ಸಣ್ಣ ಭಕ್ತರ ಮೇಲೆ ಹೆಚ್ಚು ಪ್ರೀತಿ ಅಂದರೆ ಅನುಕಂಪದ ನಿಮಿತ್ತ ಪ್ರೀತಿನೇ ಹೊರತು ಬೇರೆ ಅಲ್ಲ. ಇವತ್ತು ಬರ್ತಾರೆ, ಪ್ರಶ್ನೆ ಹಾಕಿರ್ತಾರೆ ವೃದ್ಧರಿಗೆ ಜಾಗ ಕೊಡಿ ಅಂತೇಳಿ, ವೃದ್ಧರು ಕಂಡ ಎಲ್ಲ ವೃದ್ಧರಾಗಿ ಬಿಡಬೇಕು ಅಂತ ಅರ್ಥ ಅಲ್ಲ. ಅದಕ್ಕೆ ಏನರ್ಥ, ದೇ ನೀಡ್ ಹೆಲ್ಪ್ ಆದ್ದರಿಂದ ಅವಕಾಶ ಕೊಡಿ, ಚಿಕ್ಕ ಮಕ್ಕಳಿಗೆ ಅವಕಾಶ, ನಿಮಗೆ ಶಕ್ತಿ ಇದೆ, ಅವ್ರಿಗೆ ಶಕ್ತಿ ಇಲ್ಲ ಆದ್ದರಿಂದ ಪ್ರಿಫರೆನ್ಸ್ ಅವ್ರಿಗೆ ಕೊಡಬೇಕು. ಇಲ್ಲಿ ಶ್ರೇಷ್ಠತ್ವ ಪ್ರಶ್ನೆ ಅಲ್ಲ, ಗೊತ್ತಾಯ್ತಾ? ಅದು ಹೇಳಿದ್ದಾರೆ ಅಂತೇಳಿ ಶ್ರೇಷ್ಠ ಅಂತ ತಿಳ್ಕೊಳ್ಳೋಕೆ ಹೋಗಬಾರ್ದು. ತಾರತಮ್ಯ ಜ್ಞಾಪಕವಾದ ಅಲ್ಲ ಅಂತ ಹೇಳ್ತಾರೆ. ನಿರಪೇಕ್ಷಂ ಮುನಿಂ ಶಾಂತಂ ನಿರ್ವೈರಂ ಸಮದರ್ಶನಂ ಅವನು ರಜಾಂ. ಇಲ್ಲೇ ನೋಡಿ, ಪ್ರಹ್ಲಾದನಿಗೆ ಆಪತ್ತು ಬಂದಾಗ ಇವರು ರಕ್ಷಣೆ ಮಾಡಿದ್ದನ್ನು ಹೇಳ್ತಾರೆ, ಅನೇಕ ರಕ್ಷಣೆ ಮಾಡೋದನ್ನು ವರ್ಣನೆ ಮಾಡ್ತಾರೆ. ಭೀಮಸೇನದೇವರಿಗೆ ಆಪತ್ತು ಬಂದಾಗ ಅಷ್ಟು ವರ್ಣನೆ ಮಾಡೋದಿಲ್ಲ, ಯಾಕೆಂದರೆ ಭೀಮಸೇನ ದೇವರಿಗೆ ಹೆಚ್ಚು ಶಕ್ತಿ ಇದೆ, ಆದ್ದರಿಂದ ಅವ್ರು ಮಾಡಿದ್ರು ಅಂತ ಹೇಳಿ. ಪ್ರಹ್ಲಾದನೇ ಮಾತ್ರ ಆಗಲ್ಲ, ಸ್ತೋತ್ರ ಮಾಡಿಕೊಂಡು ಧಾರಾದ ಅಂತ ಹೇಳ್ತಾ ಹೋಗ್ತಾರೆ. ಈಗ ಪ್ರಹ್ಲಾದ ಚಿಕ್ಕವನಾದ್ರಿಂದ ಆತನಿಗೆ ನೋಡೋದಕ್ಕೆ ಹೆಚ್ಚು ಮಾಡಿ ಹೈಲೈಟ್ ಮಾಡಬೇಕು, ಆತನಿಗೆ ಸಹಾಯ ಮಾಡಿದ್ದನ್ನು ಏನು ಮಾಡಬೇಕು, ಹೈಲೈಟ್ ಮಾಡಬೇಕು. ಆದರೆ ಭೀಮಸೇನಿಗೆ ಹೈಲೈಟ್ ಮಾಡೋದಕ್ಕೆ ಯಾವ ಕಾರಣ ಇಲ್ಲ ಅಂದರೆ, ದೇವ್ರಪ್ರಸಾದ ಯಾವಾಗಲೂ ಇರೋದ್ರಿಂದಾಗಿಯೇ ಹೆಚ್ಚಳ ಕಾರಣ ಇಲ್ಲ. ಆ ವಿಶೇಷ ಅದು ಏನೇ ಮೇಲ್ನೋಟಕ್ಕೆ ಬರಲಿಲ್ಲ, ಇದನ್ನ ಹಾಕಿದ್ರು, ವಿಷ ಕುಡಿಸಿದ್ರು, ಕೈಕಾಲು ಕಟ್ಟಿ ಹಾಕಿದ್ರು, ಆಮೇಲೆ ಇದು ಮಾಡಿದ್ರು, ಆನೆ ಕಾಲು ಏನೇನೋ ಮಾಡಿದ್ರು ಅದು ಕೂಡ. ಆದರೆ ಪ್ರಹ್ಲಾದಷ್ಟು ವರ್ಣನೆ ಜಾಸ್ತಿ ಮಾಡೋದಿಲ್ಲ ಭೀಮಸೇನ ಮಾಡಿದ ಅಂತೇಳಿ ಹೇಳ್ತಾರೆ. ಅದು ಅಷ್ಟು ಹೇಳೋದಿಲ್ಲ, ಯಾಕೆಂದ್ರೆ ಪ್ರಹ್ಲಾದ ಚಿಕ್ಕ ಭಕ್ತನಾದ್ರಿಂದ ಅದು ಭಾರಿ ದೊಡ್ಡದಾಗಿ ಹೇಳ್ತಾರೆ. ದೊಡ್ಡವ್ರು ಹೇಳೋದಿಲ್ಲ, ದೊಡ್ಡವ್ರ ಆಫೀಸ್ ಬಂದು ಚಿಕ್ಕ ಮಗು ಹೇಳಿದಾಗ ನೋಡಿದರೆ ಆ ಮಗು ಹೇಗೆ ನಡೆಯುತ್ತೆ ಅಂದರೆ ವರ್ಣನೆ ಮಾಡ್ತಾರೆ. ಅಂಬೆಗಾಲಿರೋ ಭಾರಿ ವರ್ಣನೆ ಮಾಡ್ತಾವೆ, ದೊಡ್ಡವರು ರನ್ನಿಂಗ್ ರೇಸ್ ಮಾಡಿದ್ರೆ ವರ್ಣನೆ ಮಾಡೋದಿಲ್ಲ. ಅದಕ್ಕೆ ಅವನ ಯೋಗ್ಯತೆ ಸರಿ ಅಂತ ಹೇಳ್ತಾರೆ. ಚಿಕ್ಕ ಮಗು ಮಾಡುತ್ತಲ್ಲ ಭಾರಿ ಗ್ರೇಟ್ ಅದು, ಚಿಕ್ಕ ಮಗು ಮಾಡಿದ್ದಕ್ಕೆ ಭಾರಿ ವೈಭವ ಅದ್ರ ಬಗ್ಗೆ. ಹೌದು, ಸೆಕೆಂಡ್ ಗ್ರೇಡ್ ಅದು, ಅವ್ರ ಯೋಗ್ಯತೆ ಇಲ್ಲದಕ್ಕೋಸ್ಕರ ಕೊಡೋದು. ಈ ಅಪಾಯಿಂಟ್ಮೆಂಟ್, ಕಂಪ್ಯಾಷನೇಟ್ ಅಪಾಯಿಂಟ್ಮೆಂಟ್ ಅದೇನಿರುತ್ತ, ಕಂಪ್ಯಾಷನೇಟ್ ಅದೇನಿರುತ್ತ, ಎಲಿಜಿಬಿಲಿಟಿಗೆ ಇದು ಅವನು ಅಪ್ಲೈ ಮಾಡಿಲ್ಲ ಇದು ಮಾಡಿ ಅವ್ನು ಸರಿಯಾಗಿ ಕೆಲಸ ಸಿಗೋ ಚಾನ್ಸೇ ಇಲ್ಲ ಅವನಿಗೆ, ಸರಿಯಾಗಿ ಕನ್ಫರ್ಮ್ ಮಾಡಿದ್ರೆ ಸಿಗೋದೇ ಇಲ್ಲ ಅವನಿಗೆ. ಬಟ್ ಈಗ ಕಂಪ್ಯಾಷನೇಟ್ ಸಿಕ್ಕಿದ್ರಿಂದ ಇದಾಯ್ತು. ಅಂದರೆ ಇವನು ಭಾರಿ ಬುದ್ಧಿವಂತ ಅಂತ ಅರ್ಥ ಅಲ್ಲ, ಹಿ ನೀಡ್ಸ್ ಹೆಲ್ಪ್ ಅನ್ನೋದು ಮಾಡಿದ್ದೆ ಹೊರತು ಅವನಿಗೆ ಅರ್ಹತೆ ಇದೆ ಎಂಬುದು ಸೆಕೆಂಡರಿ, ಅವನಿಗೆ ಅನುಕಂಪ ಬೇಕೆಂಬುದು ಪ್ರೈಮರಿ. ಅಲ್ಲಿ ಹಾಗಲ್ಲ, ಅರ್ಹತೆಯೇ ಪ್ರೈಮರಿ. ಫಸ್ಟ್ ರ್ಯಾಂಕ್ ಬಂದು ಅನುಕಂಪದ ಫಸ್ಟ್ ರ್ಯಾಂಕ್ ಕೊಟ್ಟು ಗತಿ ಏನಾಗಬೇಕು? ಪಾಪ ತುಂಬ ಸಲ ಟ್ರೈ ಮಾಡ್ತಾರೆ, 20 ಫೇಲ್ ಆಗಿದ್ರೆ ಫಸ್ಟ್ ರ್ಯಾಂಕ್ ಕೊಟ್ಬೇಡ ಹೆಸರುತ್ತೆ ಅಂತ ಹೇಳಿದರೆ ಫೇಲ್ ಆಗಿ, ಎಲ್ಲರೂ ಫೇಲ್ ಆಗಲಿಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ಫೇಲ್ ಆಗೋದೇ ಅರ್ಹತೆ ಆಗಿಬಿಡುತ್ತೆ ಕೊನೆಗೆ. ಹಾಗಲ್ಲ, ಅದಕ್ಕೇನಿದ್ರು ಕೂಡ ಅನುಕಂಪ ಮಾತ್ರ. ಅದನ್ನು ಅರ್ಥ ಇದು ಆಚಾರ್ಯರು ಬರೆದೇ ಹೋಗಿದ್ರೆ, ಈ ಸೈಕಲಾಜಿಕಲ್ ಇಂಟರ್ಪ್ರಿಟೇಷನ್ ಇದು ಬರೆದೇ ಹೋಗಿದ್ರೆ ತಾರತಮ್ಯ ಪೂರ್ತಿ ಕೆಟ್ಟು ಹೋಗ್ತಾ ಇತ್ತು. ನಿರಪೇಕ್ಷಂ ಮುನಿಂ ಶಾಂತಂ ಇಷ್ಟು ಹೇಳಿ ಇಂಥ ಭಕ್ತರು ಇರ್ತಾರಲ್ಲ ಅದನ್ನು ಹ್ಯಾ ಕಾಪಾಡ್ತೇನೆ ಗೊತ್ತಾ? ಒಂದು ಮಾತು ಹೇಳಿದ್ದಾನೆ, ನಾ ಯೋಗಕ್ಷೇಮ ಮಹಾಮ್ ಹೇಳಿಬಿಟ್ಟಿದ್ದೆ, ಅವ್ರ ಯೋಗಕ್ಷೇಮ ನೋಡ್ಕೋತೇನೆ ಅಂತ. ಹೇಗೆ ನೋಡ್ಕೋತೇನೆ ಅಂತ ಹೇಳ್ತಾ, ನಿರಪೇಕ್ಷಂ ಮುನಿಂ ಶಾಂತಂ ನಿರ್ವೈರಂ ಸಮದರ್ಶನಂ, ಇದಿಷ್ಟು ಕ್ವಾಲಿಫಿಕೇಶನ್. ಹೀಗಿದ್ದರೆ ನಾನು ಅನುವ್ರಜಾಮಿ, ಅವನು ಹಿಂದಿಂದ ಓಡಾಡ್ತೇನೆ, ನಾನು ಯಾವಾಗಲೂ ಜೊತೆಗಿರ್ತೇನೆ. ಅನುವ್ರಜಾಮಿ ಅಹಂ ನಿತ್ಯಮಿರೇಣುಹಿ ಯಾತಕ್ಕೆ? ಅಲ್ಲಿ ಪ್ರಶ್ನೆ ಈಗ ಹಿಂದಕ್ಕೆ ಯಾಕೆ ಬರ್ತೀನಿ, ಮುಂದೆ ಬಂದೇ ಹೋಗ್ಬೋದಲ್ಲ ಅಂತ ಪ್ರಶ್ನೆ. ಹಿಂದಿನಿಂದನೇ ಬರ್ತೀನಿ ಅಂತ ಹೇಳ್ತಾರೆ. ಯಾತಕ್ಕೆ ಅಂದರೆ ಹೇಳ್ತಾರೆ, ಅದಕ್ಕೆ ವ್ಯಾಖ್ಯಾನ ನೋಡಿ. ನಾನು ಪ್ರತೀತಾರ್ಥಂ ಪರಿತ್ಯಜ್ಯ ಅನ್ಯಾರ್ಥ ವಿಶಿಷ್ಯ ಕಲ್ಪನೆ ಕೋ ಹೇತು ರೀತಿ ಆಶಂಕ್ಯ ಅತಿದೇಶೋ ಹೇತು ರೀತಿ ಭಾವೇನಾ ನಿರಪೇಕ್ಷವಿತಿ ಸ್ವಾಂಗ್ರಿ ರೇಣುಭಿ ತಂ ಪೂಯೇಯ ಶೋಧಯಾಮಿ ಇತಿ ಅನುವ್ರಜಾಮಿ. ನಾನು ಸ್ವಾಂಗ್ರಿ ರೇಣುಗಳಿಂದ ಅವನನ್ನು ಏನು ಮಾಡ್ತೇನೆ, ನಾನು ಹಿಂದಿಂದ ಯಾತಕ್ಕೆ ಹೋಗ್ತೇನೆ ಗೊತ್ತಾ? ನಾನು ಹೀಗೆ ಎತ್ತು ಕಾಲು ಎತ್ತಿದ ತಕ್ಷಣ ಏನಾಗುತ್ತೆ, ಧೂಳು ಮುಂದೆ ಬೀಳುತ್ತೆ, ಅವನ ತಲೆ ಮೇಲೆ ಬೀಳಿ ಉದ್ಧಾರವಾಗಲಿ ಹಿಂದಿನಿಂದ ಬರ್ತೇನೆ ಅಂತ ಹೇಳ್ತಾ. ಹಿಂದಿನಿಂದ ಬಂದಾಗ ಮುಂದಿನಿಂದ ಹೋದ್ರೆ ಏನಾಗುತ್ತೆ? ಅವನು ಧೂಳು ಬಿಡುತ್ತೆ. ಆದ್ದರಿಂದ ಹಿಂದಿನಿಂದ ಫಾಲೋ ಮಾಡ್ತೇನೆ, ಅದು ಬಹಳ ಮುಖ್ಯ. ಅದು ಅಲ್ಲೂ ಕೂಡ ಅನುಸಂಧಾನ ಭಾರಿ ಮುಖ್ಯ. ಕೆಲವರು ದೊಡ್ಡವ್ರು ಬಂದಾಗ ಮುಂದೆ ಕೆಲವರು ಹೋಗ್ತಾರೆ, ಹಿಂದೆ ಕೆಲವರು ಹೋಗ್ತಾರೆ, ಎಲ್ಲರೂ ಅವರೇ ಮುಂದೆ ಬಿಡೋದಿಲ್ಲ. ಕೆಲಸತ್ತೆ ಮುಂದೆ ಹೋಗೋರು ಬರ್ತಾರೆ ಬರ್ತಾರೆ ಅಂತ ಹೇಳೋದಕ್ಕೆ ಮುಂದೆ ಹೋಗ್ತಾರೆ ಕೆಲವರು, ಕೆಲವರು ಫಾಲೋ ಮಾಡ್ತಾರೆ. ಎರಡಕ್ಕೆ ಅನುಸಂಧಾನ ಇಟ್ಕೋಬೇಕು. ಮುಂದೆ ಹೋಗೋರು ಅನುಸಂಧಾನ ಏನು? ಅವ್ರು ಬರ್ತಾ ಇದ್ದಾರೆ, ಪಾವಿತ್ರ್ಯಲ್ಲಿ ಅಪವಿತ್ರ ಆಗಬಾರದು ಅಂತ ಘೋಷಣೆ ಮಾಡಕ್ಕೆ ಅವ್ರು ಮುಂದೆ ಬರ್ತಾ ಇದ್ದಾರೆ. ಹಿಂದಿನವರು ಅವ್ರ ಪಾದಗಳನ್ನ ಮೇಲೆ ಬಿದ್ದು ಉದ್ಧಾರವಾಗೋಣ ಅಂತೇಳಿ ಕೆಲವು ಸ್ವತಃಲ್ಲಿ ಸ್ನಾನ ಸರ್ವರು ಸ್ನಾನಕ್ಕೆ ಹೋಗಿರ್ತಾರೆ. ದೊಡ್ಡವರು ಸ್ನಾನ ಮಾಡಿದ್ಮೇಲೆ ಮಾಡ್ತಾರೆ, ಅದಕ್ಕೆ ಆ ಪವಿತ್ರ ಜಾಸ್ತಿ ಪವಿತ್ರ ಆಗಿರುತ್ತೆ ಅಂತ. ಅವ್ರು ಸ್ನಾನ ಮಾಡಿದ್ಮೇಲೆ ಏನಾಗುತ್ತೆ? ಅದು ಜಾಸ್ತಿ ಆಗುತ್ತೆ. ಕೆಲವು ಪದಾರ್ಥ ಏನು ಮಾಡಬೇಕು? ಫಸ್ಟ್ ಅವ್ರು ಮಾಡಿ, ಕೆಲವನ್ನ ಫಸ್ಟ್ ನಾವು ಮಾಡಬೇಕು, ಕೆಲವನ್ನ ಫಸ್ಟ್ ಅವ್ರು ಮಾಡಬೇಕು. ಕೆಲವು ವಿಷಯನ ಸ್ನಾನ ಶಿಷ್ಯ ಬಂದು ಮಾಡಿ, ಗುರು ಬಂದು ಮಾಡಬೇಕು. ಶಿಷ್ಯ ಗುರು ಸ್ನಾನಕ್ಕೆ ಏರ್ಪಾಡು ಅವನು ಮೊದಲು ಮಾಡಬೇಕು, ಗೊತ್ತಾಯ್ತಾ? ಇಲ್ಲವರು ಎಲ್ಲ ಬದಲು ಗುರುಗಳೇ ಬದಲು ಸ್ನಾನ ಮಾಡಲಿ ಎಂಬುದು, ಎಲ್ಲ ಗುರುಗಳಿಗೆ ಹಾಕಿ ಗುರುಗಳೇ ಎಲೆ ಹಾಕಲಿ ಗುರುಗಳೇ ಬಡಿಸಲಿ ಅಂತೇಳಿ, ಅದು ತಪ್ಪದು. ಕೆಲವು ಉಲ್ಟ ಪಲ್ಟ ಆಗಿಬಿಡುತ್ತೆ. ಅದಕ್ಕೆ ಹಿಂದೆ ಹೋಗೋದಕ್ಕೆ ಅರ್ಥ ಇರಬೇಕು, ಮುಂದೆ ಹೋಗೋದಕ್ಕೆ ಅರ್ಥ ಇರಬೇಕು. ಹಿಂದೆ ಹೋಗೋದು ಎದಕ್ಕೋಸ್ಕರ ಹೋಗ್ತೇನೆ. ತತಃ ಪೂಯೇಯ ಶುದ್ಧೋ ಭವಾಂತಃ. ಅಲ್ಲಿ ಏನಾಗಿದೆ, ಇನ್ನೊಂದು ಸ್ವಾರಸ್ಯ ಇದೆ. ಇವರು ಅಪಾರ್ಥ ಮಾಡ್ತಾರೆ, ತುಂಬ ಜನ ತಪ್ಪರ್ಥ ಮಾಡ್ತಾರೆ ಇಂಥ ವಾಕ್ಯಗಳಿಗೆ. ಏನು ತಪ್ಪರ್ಥ ಮಾಡ್ತಾರೆ ಅಂದರೆ, ನನ್ನ ಭಕ್ತ ಎಷ್ಟು ದೊಡ್ಡವನು ಅಂದರೆ ಅವನ ಪಾದಧೂಳಿ ಮುಂದೆ ಇರುತ್ತಲ್ಲ, ಆದ್ದರಿಂದ ನಾನು ಪವಿತ್ರವಾಗಲಿಕ್ಕೆ ಹೋಗ್ತೇನೆ ಅಂತ ಅರ್ಥ ಬರೋರು ಇದ್ದಾರೆ. ಅದಕ್ಕೆ ಅರ್ಥ ಆಯ್ತಾ? ನಾನು ಪವಿತ್ರ ಮಾಡ್ತೇನೆ ಅಂತ ಇದೆಯಲ್ಲ, ತಪ್ಪರ್ಥ ಮಾಡಿದ್ರೆ ಭಾಳ ನಿಸೀಮರು ಇರ್ತಾರೆ. ಯಾರದೋ ಮನೆಗೆ ಹೋದ್ರಂತೆ, ದೇವ್ರ ಮನೆಗೆ ಯಾರೋ ಬರ್ತಾರೆ, ದೇವ್ರ ಪೂಜೆ ಮಾಡ್ತಾ ಕೂತಿದ್ದಂತೆ. ಆಗ ಕೇಳ್ತಾರೆ, ಏನು ಆಶ್ಚರ್ಯ, ದೇವರೇ ಪೂಜೆ ಮಾಡ್ತಾರೆ, ಯಾರು ಪೂಜೆ ಮಾಡ್ತಾರೆ? ನೋಡ್ಲಿಕ್ಕೆ ಹೋದರೆ ಒಂದು ಬಂಗಾರ ಸಂಪುಟ ಇಟ್ಕೊಂಡಿದ್ದಂತೆ. ಏನಿರ್ಬೋದು ಒಳಗೆ ಅಂತ ನೋಡಿದರೆ ಬರೀ ಧೂಳು. ಯಾರು ಧೂಳು ಅಂದರೆ ಭಕ್ತರು ಪಾದ ಧೂಳು ಇಟ್ಕೊಂಡಿದ್ದಂತೆ ಪರವಾಗಿ. ಇದು ನೋಡೋದಕ್ಕೆ ಹೇಗೆ ಕೇಳೋದು ಭಾರಿ ಚೆನ್ನಾಗಿರುತ್ತೆ. ಆದರೆ ಒಳಗೇನಾಗುತ್ತೆ ಅದರಿಂದ? ಯಾರು ದೊಡ್ಡವರಾಗ್ತಾರೆ ಅದರಲ್ಲಿ? ಭಕ್ತರು ದೊಡ್ಡವರಾಗಿಬಿಡ್ತಾರೆ. ಅವೆಲ್ಲ ಎಮೋಷನಲ್ ಕಥೆಗಳು, ಅರ್ಥ ಇಲ್ಲ ಅದರೊಳಗೆ. ಅಂಥ ಕಥೆ ಹೇಳಬಾರ್ದು. ಅದಕ್ಕೇನೆ ನಾನು ಪವಿತ್ರವಾಗಬೇಕು ಅಂತ ಇಂಥ ಭಕ್ತ ಭಾರಿ ಪವಿತ್ರ, ಅವನು ಹಿಂದೆ ಹೋದರೆ ಏನಾಗುತ್ತೆ? ಮುಂದಿನ ಗಾಡಿ ಹಿಂದೆವ್ರಿಗೆ ಬಿಡುತ್ತೆ. ನಾನು ಪ್ಯೂರ್ ಆಗ್ತೇನೆ ಅಂತ ತಿಳ್ಕೊಂಡು ತಿಳ್ಕೊಬಾರ್ದು. ಅದರ ಅರ್ಥ ಬರ್ರಿ, ನಾನು ಅವ್ನು ಪವಿತ್ರ ಮಾಡ್ಲಿಕ್ಕೆ ಹಿಂದೆ ಹೋಗ್ತೇನೆ ಹೊರತು ಪವಿತ್ರನಾಗಲಿಕ್ಕೆ ಹಿಂದೆ ಹೋಗೋದಿಲ್ಲ. ಅರ್ಥ ಆಯ್ತಾ? ಅಂದರೆ ಇದೇ ಶ್ಲೋಕಕ್ಕೆ ತಪ್ಪರ್ಥ ಬರೆದ್ರೆ ಆಚಾರ ಸರಿ ಮಾಡ್ತಿದ್ದಾರೆ, ಹಾಗೆ ಅರ್ಥ ಮಾಡಿಕೊಡುದು. ಅದಕ್ಕೆ ತತಃ ಪೂಯ ಶುದ್ಧೋ ಭವಾನಿ ತ್ಯಯಮರ್ಥೋ ನಯುಕ್ತ. ನಾನು ಶುದ್ಧನಾಗ್ತೇನೆ ಅರ್ಥ ಮಾಡಕ್ಕೆ ಬರೋದಿಲ್ಲ. ಯತ್ಸೇವಯ ಸ ಹರಿಹಿ ತತ್ಪಾದರೇಣು ಸಂಪರ್ಕೇಣ ಶುದ್ಧೋ ಭವತಿ ಇತಿ ನಯುಜ್ಯತೆ. ಭಕ್ತ ಶುದ್ಧನಾಗಿರೋದೇ ದೇವರ ಅನುಗ್ರಹದಿಂದ. ಅಂಥ ಭಕ್ತರು ನೀವು ಶುದ್ಧನಾಗಬೇಕಾ? ಅದು ಆ ಅರ್ಥ ಹೇಳಬಾರ್ದು. ನಯುಜ್ಯತೆ ಸದೋಷಸ್ಯ ಶುದ್ಧಿ ಪ್ರಾರ್ಥನಂ ದೃಷ್ಟಂ, ನಿರ್ದೋಷಸ್ಯ ನಘಟತೆ ಇತ್ಯುಕ್ತ ಏವ ಅರ್ಥ. ದೋಷ ಇದ್ದವನು ಶುದ್ಧಿ ಆಗಬೇಕೇ ಹೊರತು ನಿರ್ದೋಷ ಶುದ್ಧಿ ಆಗಬೇಕಾ? ಭಕ್ತನಲ್ಲಿ ದೋಷ ಇದೆ, ಶುದ್ಧಿ ಆಗಬೇಕು. ದೇವರು ಶುದ್ಧನಾಗಿದ್ದಾನೆ. ಇಲ್ಲಿಂದ ಬೆಂಗಳೂರಿಂದ ಬಕೆಟ್ ನೀರು ಇದ್ದ, ಕಾಶಿಗೆ ಹೋಗಿ ಪ್ರೋಕ್ಷಣೆ ಮಾಡಿ ಆಮೇಲೆ ಸ್ನಾನ ಮಾಡೋಕ್ಕೆ ಶುರು ಮಾಡಿದ. ಯಾಕೆ? ಗಂಗೆ ಯಾರ್ಯಾರು ಮುಟ್ಟಿ ಮೇಲಿಗೆ ಆಗಿಬಿಟ್ಟಿರುತ್ತೆ, ಮಡಿ ನೀರು ತಂದಿದ್ದೇನೆ ಶುದ್ಧ ಮಾಡೋಣ ಅಂತ ಹೇಳಿದರೆ, ಗಂಗಾ ಪವಿತ್ರನೋ ಇವ್ರ ಬಕೆಟ್ ನೀರು ಪವಿತ್ರನ? ಅರ್ಥ ಆಯ್ತಾ? ಗಂಗೆಗೆ ಎಷ್ಟು ಶಕ್ತಿ ಇದೆ ಅಂದರೆ, ಎಷ್ಟು ಜನ ಮುಟ್ಟಿದ್ರು ಏನಾಗೋದಿಲ್ಲ ಅದು ಮೇಲೆ. ಅದನ್ನು ಆ್ಯಕ್ಚುಲಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ದಾರೆ. ಗಂಗಾ ನೀರನ್ನು ಹಾಗೆ ಕೊಳಕ್ಕೆ ನೀರು ಹಾಗೆ ತೊಗೊಂಡು ಇಟ್ಬಿಟ್ರೆ ಅದು 6 ಅವರ್ಸಿಗೆ ಪ್ಯೂರೆಸ್ಟ್ ವಾಟರ್ ಆಗಿಬಿಡುತ್ತೆ. ಅದರಲ್ಲೇ ಏನು ಹಾಕಬೇಕಾಗಿಲ್ಲ ಮತ್ತೆ ಅದಕ್ಕೆ. ಅಂದರೆ ಸೆಲ್ಫ್ ಪ್ಯೂರಿಫಿಕೇಷನ್ ಪ್ರೊಸೆಸ್ ಗೊತ್ತಿದೆ ಅದು. ಅರ್ಥ ಆಯ್ತಾ? ಗಂಗಾ ನೀರು ಇವತ್ತಿಗೂ ಕೂಡ ಅದು ಸೆಲ್ಫ್ ಪ್ಯೂರಿಫಿಕೇಷನ್ ಕೆಪಾಸಿಟಿ ಗಂಗಾ ಅನಿಮೇಜನಬಲ್. ಅದು ಜಗತ್ತಿನೊಳಗೆ ಅಂಥ ನೀರಿಲ್ಲ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಪ್ಯೂರು ಅಂದರೆ ಎಷ್ಟು ಕೊಡೆ ಮಾಡಿದ್ರೆ ಏನಾಗೋದಿಲ್ಲ, ಅದು ಮತ್ತೆ ಪ್ಯೂರ್ ಮಾಡ್ಕೊಳತ್ತೆ. ನೀವು ವಿಚಿತ್ರ ಶಕ್ತಿ ಅದು. ಆದರೆ ಉಳಿದ ನೀರಲ್ಲಿ ಇಟ್ಬಿಟ್ಟಾಗ ಆ ಕೊಳಕ್ಕೆ ಇನ್ನೂ ಡೆವಲಪ್ ಆಗ್ತಾ ಹೋಗುತ್ತೆ. ಕೊಳಕ್ಕೆ ನೀರು ಇರುತ್ತೆ, ತುಂಬ ದಿವಸ ಬಿಟ್ಟು ಏನಾಗಿರುತ್ತೆ, ಅದು ಹೆಚ್ಚು ಕೊಳಕ್ಕಾಗಿಬಿಡುತ್ತೆ. ಗಂಗಾ ನೀರು ಆಗಲ್ಲ, ಪ್ಯೂರಿಫೈ ಆಗುತ್ತೆ. ಇದು ಈ ಗಂಗಾ ಪಾದೋದಕ ಅದಕ್ಕೆ ಸೆಲ್ಫ್ ಪ್ಯೂರಿಫಿಕೇಷನ್ ಕೆಪಾಸಿಟಿ ಇದ್ದಾಗ ಈ ಭಕ್ತರು ಪಾದೋಳಿ ಹಾಕೋಬೇಕ ಪರಮಾತ್ಮ? ಸಾಧ್ಯ ಇಲ್ಲ. ಅನುಗಚ್ಛತಿ ವಿಷ್ಣುಸ್ತು, ಇಷ್ಟು ಅರ್ಥ ಬರೆದಿದ್ದಕ್ಕೇನು ಆಧಾರ ಅಂದರೆ ಕೊಟೇಷನ್ ಕೊಡ್ತಾರೆ. ಅನುಗಚ್ಛತಿ ವಿಷ್ಣುಸ್ತು ಸ್ವಭಕ್ತಂ ತಸ್ಯ ಶುದ್ಧಯೇ. ವಿಷ್ಣು ತನ್ನ ಭಕ್ತನನ್ನು ಯಾತಕ್ಕೆ ಮುಂದೆ ಬಿಡ್ತಾನೆ ಅಂದರೆ ಅವನು ಶುದ್ಧನಾಗಬೇಕು ಅಂತ ಮುಂದೆ ಬಿಡ್ತಾ ಹೋಗ್ತಾನೆ. ತಸ್ಯ ಅಂಗ್ರಿರೇಣುಭಿ ವಾತನೀತೈಹಿ ಅಗ್ರೇಸರಹ ಶುಚಿಹಿ. ತಸ್ಯ ಅಂಗ್ರಿರೇಣುಭಿ, ಗಾಡಿಯಿಂದ ಮುಂದೆ ಬಿಡತಕ್ಕಂಥ ಕಾಲು ಎತ್ತಿದ ತಕ್ಷಣ ಗಾಡಿ ಮುಂದೆ ಹೋಗುತ್ತೆ, ಅವನ ಮೇಲೆ ಬಿದ್ದು ಪ್ಯೂರ್ ಆಗಲಿ ಅಂತ ಮಾಡ್ತಾನೆ. ಅಗ್ರೇಸರಹ ಶುಚಿಹಿ ಅಗ್ರತೋ ಗಮನೇ ವಿಷ್ಣೋ ಪಾದಸ್ಪೃಷ್ಟಂ ರಜೋ ಭವೇತ್. ಮುಂದೆ ಹೋದ್ರೆ ಏನಾಗುತ್ತೆ, ಪರಮಾತ್ಮ ಮುಂದೆ ಹೋಗ್ತಿರ್ತಾನೆ, ಆತನ ಕಾಲು ಪವಿತ್ರವಾದ ಕಾಲಿಟ್ಟಿರ್ತಾನೆ. ಆದಮೇಲೆ ನಮ್ಮ ಕಾಲಿಡ್ತೇವೆ, ಏನಾಗುತ್ತೆ, ನಾವು ಅಪವಿತ್ರ ಆಗ್ತೇವೆ, ದೇವ್ರಿಗೆ ಅವಮಾನ ಮಾಡಿದ ಪಾಪ ಬರುತ್ತಾಗ. ಅದಕ್ಕೇನು ತುಂಬ ಜನ ಗಮನಿಸ್ಬೇಕು, ದೊಡ್ಡವ್ರು ಹೋಗ್ತಿರ್ತಾರಲ್ಲ ಅವ್ರು ಹೆಜ್ಜೆ ಮೇಲೆ ಹೆಜ್ಜೆ ಇಡೋದಿಲ್ಲ, ಪಕ್ಕದಲ್ಲಿ ಹೋಗ್ತಾರೆ. ಅದಕ್ಕೆ ಹೆಜ್ಜೆ ತುಳಿಬಾರ್ದು. ಆ ಹೆಜ್ಜೆ ತುಳಿಬಾರದು ಅಂತ ಹೇಳಿಬಿಟ್ಟು ಪಕ್ಕದಲ್ಲಿ ಹೋಗ್ತಾರೆ. ಆ ಹೆಜ್ಜೆ ಮೇಲೆ ಹೆಜ್ಜೆ ಇಡಬಾರದು, ಸ್ವಲ್ಪ ಚೇಂಜ್ ಮಾಡ್ಕೋಬೇಕಲ್ಲ. ಅದೇ ರೀತಿ ಅದಕ್ಕೆ ನಾನು ಏನು ಮಾಡ್ತಿದ್ದೇನೆ, ಈ ರೀತಿ ಬರ್ತೇನೆ ಅಂತ ಹೇಳಿದ. ವಿಪಾದ ಸ್ಪೃಷ್ಟಂ ರಜೋ ಭವೇತ್ ಅತಃ ಸ್ವಭಕ್ತಂ ಪೂಯೇಯ ಇತಿ ಅನುಗಚ್ಛತಿ ಕೇಶವ ಇತಿ ವಚನ. ಅದಕ್ಕೆ ಪರಮಾತ್ಮ ಯಾವಾಗಲೂ ಭಕ್ತರ ಹಿಂದೆ ರಕ್ಷಕನಾಗಿ ಬರ್ತಾನೆ. ಭಕ್ತರನ್ನ ಮುಂದೆ ಹಿಂದೆ, ಯಾತಕ್ಕೆ ಹಿಂದೆ, ಅಪಾರ್ಥ ಮಾಡ್ಕೊಂಡ್ರೆ ಭಕ್ತರಂದ್ರೆ ಭಾರಿ ಮುಂದೆ, ನೀ ಯಾವಾಗ ಹಿಂದಿಂದಿರ್ತೀಯ, ನೀನು ಹಿಂದೆ ಇವರು ಮುಂದೆ, ಇವ್ರ ಮುಂದೆ ಇವರು ಗ್ರೇಟು, ನೀನು ಫಾಲೋಯರ್ ಅವ್ರಿಗೆ ಅಷ್ಟೇ. ಭಕ್ತನ ಫಾಲೋ ಮಾಡ್ತಾನೆ ಪರಮಾತ್ಮ ಅಂತ ಆಗ ಅರ್ಥ ಅಲ್ಲ, ಪ್ಯೂರ್ ಮಾಡ್ತಾನೆ ಅಂತ ಅರ್ಥ. ಇತಿ ವಚನಾತ್ ಅನೇನ ನಿಷ್ಕಾಮತ್ವಾದಿ ಗುಣಸಂಪನ್ನತ್ವೇನ ಸೇವಮಾನೇಷು ಭಕ್ತೇಷು ತ್ವಯಿ ಅತಿಶಯಿತಾ ಪ್ರೀತಿರಸ್ತಿ ಇತಿ ಉಕ್ತಂ ಭವತಿ. ನೀನು ಅಂಥ ಭಕ್ತರಲ್ಲಿ ಒಬ್ಬನಾದ್ರಿಂದ ನಿನ್ನಿಂದ ಯಾವಾಗಲೂ ಇದ್ದು ಕಾಪಾಡ್ತೇನೆ ಅಂತ ಅರ್ಥ. ನಿಷ್ಕಿಂಚನಾಮಯಿ ಅನುರಕ್ತ ಚೇತಸಃ ಶಾಂತ ಮಹಾಂತೋ ಅಖಿಲ ಜೀವವತ್ಸಲಾಹ ಕಾಮೈಹಿ ಅನಾಲಬ್ಧ ಧಿಯೋ ಅಜುಷಶ್ಚ ತೇ ನೈರಪೇಕ್ಷಂ ಹಿ ವಿದುಃ ಸುಖಂ ಮಮ. ನಿಷ್ಕಿಂಚನಾಹ ಮಯಿ ಅನುರಕ್ತ ಚೇತಸಃ ಶಾಂತಾಹ ಮಹಾಂತಃ ಅಖಿಲ ಜೀವ ವತ್ಸಲಾಹ. ಭಕ್ತರ ಡೆಫಿನೇಷನ್ ಇದು. ನಿಷ್ಕಿಂಚನಾಹ ಅವರು ಎಷ್ಟೇ ಸಂಪತ್ತಿದ್ರು ಕೂಡ ಒಂದು ಪೈಸ ಕೂಡ ದುರುಪಯೋಗ ಮಾಡೋದಿಲ್ಲ. ಮಯಿ ಅನುರಕ್ತ ಚೇತಸಃ ನಲ್ಲಿ ಯಾವಾಗಲೂ ಭಕ್ತಿ ಮಾಡ್ತಾರೆ. ಶಾಂತಾಹ ನಿಷ್ಠಾವಂತರಾಗಿರ್ತಾರೆ, ಭಾರಿ ದೊಡ್ಡವರಾಗಿರ್ತಾರೆ ಗುಣಗಳಲ್ಲಿ. ಅಖಿಲ ಜೀವ ವತ್ಸಲಾಹ ಎಷ್ಟು ಇಂಪಾರ್ಟೆಂಟ್, ಅಖಿಲ ಜೀವ ವತ್ಸಲಾಹ ಎಲ್ಲ ಪ್ರಾಣಿಗಳ ಮೇಲೂ ಪ್ರೀತಿ ತೋರಿಸ್ತಾರೆ. ಅದಕ್ಕೆ ಭರತರಾಜ ಏನು ಮಾಡಿದ, ಆ ಜಿಂಕೆ ಮರಿನ ಮೇಲೆ ಪ್ರೀತಿ ತೋರಿಸಿದ. ಗೊತ್ತಾಯ್ತಾ, ಮತ್ತೆ ಯಾವ್ದಾದ್ರು ಪ್ರಾಣಿ ಸತ್ರ ಕಷ್ಟ ಅಂತ ಹಾರ್ತಿದ್ದ ಮೇಲಕ್ಕೆ. ಅಖಿಲ ಜೀವ ವತ್ಸಲಾಹ ಇದು ಭಾರಿ ಮುಖ್ಯ, ಎಲ್ಲರಿಗೂ ಕಲ್ಯಾಣ, ಸರ್ವೇ ಜನಾ ಸುಖಿನೋ ಭವಂತು ಅನ್ನೋ ಭಾವನೆ ಇಟ್ಕೊಂಡಿರ್ತಾರೆ. ಕಾಮೈಹಿ ಅನಾಲಬ್ಧ ಧಿಯ ಎಷ್ಟೇ ಆಮಿಷಗಳನ್ನು ಒಡ್ಡಿದ್ರು ಕೂಡ ಅದಕ್ಕೆ ಅವರು ಪ್ರಚೋದಿತರಾಗೋದಿಲ್ಲ. ಎಷ್ಟು ಆಮಿಷ ಕೊಟ್ಟರು ಕೂಡ, ಎಷ್ಟು ಟೆಂಪ್ಟೇಷನ್ ಆಗೇ ತಾನೇ ಬರ್ತಾರೆ. ಹೋದ ದುಡ್ಡು ಜಾಸ್ತಿ ಬರ್ತದೆ, ಹೊಟ್ಟೆ ಬಿಡ್ತದೆ ಅಂತ ತಕ್ಷಣ. ಎಷ್ಟು ದುಡ್ಡು ಬಂದರೂ ಕೂಡ ನನಗೇನು ಬೇಡ, ಧರ್ಮತ್ಯಾಗ ಮಾಡೋಕ್ಕೆ ತಯಾರಿಲ್ಲ, ನಾನು ಸಂಧ್ಯಾವನ್ನೆಗೆ ಪೂಜೆಗೆ ವಿಘ್ನ ಬರುತ್ತೆ ಅಂತಾದರೆ ಏನು ಕೊಟ್ಟರು ನನಗೆ ಬೇಕಿಲ್ಲ, ಆ ಭಾವನೆ ಇರಬೇಕು. ಇವತ್ತು ಅದನ್ನೆಲ್ಲ ಬಿಟ್ಟು ಹೊರಟುಬಿಡ್ತಾರೆ, ಅನಿವಾರ್ಯ ಆಗಿಬಿಟ್ಟದೆ ಏನು ಮಾಡೋದು ಅಂತ. ಏನು ಅನಿವಾರ್ಯ ಆಗಿತ್ತು ಇವನಿಗೆ, ಹೆಚ್ಚು ದುಡ್ಡು ಬೇಕೋದು ಅನಿವಾರ್ಯ ಆಯ್ತು ಹೊರತು ಅದು ಬದುಕೋದಕ್ಕೆ ಕಷ್ಟ ಆಗಿಲ್ಲ. ಆಪತ್ತು ಅಂದರೆ ಯಾವುದು, ಸರ್ವೈವಲ್ಗೆ ಪ್ರಾಬ್ಲಮ್ ಅಂದರೆ ಆಪತ್ತು. ಗೊತ್ತಾಯ್ತಾ, ಹೆಚ್ಚು ದುಡ್ಡು ಇಲ್ಲ ಅಂಬೋದು ಆಪತ್ತಲ್ಲ. ಅದಕ್ಕೆ ಅದು ಬಿಟ್ಬಿಟ್ಟು ಬೇರೆ ಕಾರಣಕ್ಕೆ ಹೇಳಿದ್ರೆ ಒಪ್ಪೋದಿಲ್ಲ, ವ್ಯಾಲಿಡ್ ರೀಸನ್ ಕೊಡಬೇಕು ಯಾವಾಗಲೂ. ಗೊತ್ತಾಯ್ತಾ, ಸಿನಿಮಾಗೆ ಹೋಗ್ತಾ ರಜೆ ಕೊಡಿ ಅಂತ ಅಪ್ಲೈ ಮಾಡೋಕ್ಕಾಗತ್ತಾ? ಅದು ಮೆಡಿಕಲ್ ಲೀವ್ ಕೇಳಿದ್ದಾರೆ, ಇದು ಲಕ್ಸುರಿ ಲೀವ್ ಕೇಳಿದ್ರೆ ಹಾಕ್ಕೊಳ್ಳೋಕೆ ಸಾಧ್ಯ ಇದೆ. ಅದಕ್ಕೆ ಯಾವಾಗ ಆಪತ್ಕಾಲದಲ್ಲಿ ಉಪಯೋಗ ಮಾಡಬೇಕಾದನ್ನು ಬೇರೆ ಉಪಯೋಗ ಮಾಡಬಾರದು. ಅದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಕಾನೇ ಕಾಮೇನ ಅಲಬ್ಧ ಧಿಯ, ಕಾಮಗಳಿಂದ ಪ್ರಚೋದಿತರಾಗೋದು, ಆಮಿಷಗಳಿಗೆ ಒಳಗಾಗೋದಿಲ್ಲ. ಹೇಳಿಲ್ಲ ಹಿಂದೆ ಒಂದು ಸರ್ತೆ ಕಾವೇರಿ ಸ್ನಾನದಲ್ಲಿದ್ದ ಆಚಾರ್ಯರಿಗೆ ರಾಜ ಬಂದು ನೋಡ್ದ, ಒಳ್ಳೆ ಶಿಷ್ಟಾವಂತರು ಭಾರಿ ಬುದ್ಧಿವಂತರು ಪಾಠಗಳನ್ನು ನೋಡ್ದ, ಆಸ್ಥಾನದ ಆಶ್ರಮನೆ ಕರೆಸ್ಕೊಂಡ ಮೈಸೂರಿಗೆ, ಸೊಪ್ಪಿಸಿದ್ರು ದಯವಿಟ್ಟು ಬಿಟ್ಟು ಹೋಗ್ತೇನೆ ಮಹಾರಾಯ ಅಂತ ಹೇಳಿದ್ರು. ಉಳಿದವ್ರಿಗೆ ಭಾರಿ ಬೇಕಾದದ್ದು, ಆದರೆ ಇವ್ರಿಗೆ ಬೋರ್ ಹೊಡೆದೋಯ್ತದ್ದು. ಯಾಕೆ ಇಲ್ಲಿ ಬಂದು ಏನು ಟೈಮ್ ವೇಸ್ಟ್ ಆಗಿ ಟೈಮ್ ಇದು, ಬಂದು ಎಷ್ಟು ಸುಖವಾಗಿದ್ದೀನಿ, ಸ್ಥಿತಿ ಆಗಿದ್ದೆ, ನಾನು ಬೇಡ ಅಂತ ಹೊರಟೋಗ್ಬಿಟ್ಟಂತ ವಾಪಸ್. ಇಸ್ತಿದ್ದ ಆಸ್ಥಾನ ವಿದ್ವಾನ ಆಗಿದ್ದಕ್ಕೆ ಇಷ್ಟಿಸ್ ಮಾಡಿದ್ದೆಲ್ಲ ಸಾರ್ಥಕ ಅಂಥೇಳಿ ಬಿಟ್ಟು ಕೊಡಲಿಲ್ಲ. ಅದೇ ದೊಡ್ಡದು ಅಂತ ಜ್ಞಾನ ಇತ್ತು ಅವ್ರಿಗೆ. ಯಾಕೆ ಆಮಿಷಗಳು ಏನು ಪ್ರತಿಷ್ಠೆ ಕೊಟ್ಟಿರಬಹುದು, ಆದರೆ ವಿಘ್ನ ಆಗ್ತಾ ಇದೆ. ಅದು ವಿಘ್ನ ಆಗ ಪ್ರತಿಷ್ಠೆ ತೊಗೊಂಡು ಏನು ಮಾಡಬೇಕು, ಬೇಡ ಅಂತ ಹೊರಟು. ಅದು ಒಳ್ಳೆ ರೀತಿ ನಿಷ್ಕಿಂಚನ ಅಂಬೋದಕ್ಕೆ ಒಳ್ಳೆ ದೃಷ್ಟಾಂತ. ಕಾಮೈಹಿ ಅನಾಲಬ್ಧ ಧಿಯ ಅಜುಷಶ್ಚ, ಅವ್ರಿಗೆ ಎಂಥ ನಿಷಿದ್ಧ ಕಾಮನೆ ಅದಾಗಿ ಕೆಲವರು ಇರ್ತಾರೆ, ಬದನೆಗೆ ತಿಂತ ಕೂತಾರೆ. ಯಾಕೆಂದ್ರೆ ನಾ ಕೊಂಡಿದ್ದಲ್ಲ ಯಾರೋ ಕೊಟ್ಟಿದ್ದು ಅಂತೇಳಿ ಏನರ್ಥ, ಕೊಂಡಿದ್ದಲ್ಲ ಕೊಟ್ಟಿದ್ದು ಅಂದರೆ ಬಿಡಕ್ಕೆ ಬರೆಸ್ಬಾರ್ದು, ಫ್ರೀ ಬಂದಿದ್ದು ಯಾಕೆ ಬಿಡಬೇಕು ಅಂತೇಳಿ. ಅದಕ್ಕೆ ಅಜುಷಸ್ತ್ಯ ಪದಾರ್ಥ ಎಷ್ಟೇ ಫ್ರೀ ಕೊಟ್ಟರು ಕೂಡ ಏನು ಮಾಡಬಾರ್ದು, ನಾವು ಹೋಟ್ಲಿಗೆ ಹೋಗಬಾರ್ದು, ನಾವೇ ಹೋಗ್ಬಾರ್ದು, ಕರ್ಕೊಂಡೋದ್ರು ಹೋಗ್ಬೋದು, ಹಾಗೆ ಹೋಗಬಾರ್ದ್ರೆ ಹೋಗಬಾರ್ದು, ಕರೆದ್ರೂ ಹೋಗಬಾರ್ದು, ಟೆಂಪ್ ಮಾಡಿದ್ರು ಹೋಗಬಾರ್ದು. ಅದಕ್ಕೆ ಎರಡು ಭಾಗ ಹೇಳಿದರು. ಕಾಮೈಹಿ ಅನಾಲಬ್ಧತೆಯ ಪಾರ್ಟ್ಗೆ, ಶಲ್ಯಾದಿಗಳು ಏನು ಮಾಡಿಬಿಟ್ಟು ದುರ್ಯೋಧನ ಕೊಟ್ಟಿದ್ರೆ ಅವೈಲ್ ಮಾಡಿಕೊಂಡ್ರು, ನನ್ನ ಕಡೆ ಬಂದೇ ಹೋಗ್ಬೇಕಾಯ್ತಾಗ. ಕೃಷ್ಣ ಏನು ಮಾಡ್ದ, ತಾನು ಅಸಮೀಕ್ಷೈವ ದಾಶಾರ್ಘ, ದುರ್ಯೋಧನ ಮಾಡಿದ ಏರ್ಪಾಟ್ರೆ ಕಣ್ಣೆತ್ತಿ ನೋಡಲಿಲ್ಲ, ದುರ್ಯೋಧನ ಸೋತು ಬಿಟ್ಟ ಅಲ್ಲಿ. ಅರ್ಥ ಆಯ್ತಾ? ಅದಕ್ಕೆ ನಾವು ಟೆಂಪ್ಟ್ ಆಗಬಾರ್ದು, ಅವ್ರು ಎಷ್ಟು ಹತ್ರ ಬಂದರೂ ಓಡಿಸ್ಬೇಕು ಅವನು. ನೈರಪೇಕ್ಷಮ್ಮಿ ವಿದುಹು ದುಃಖಂ ಮಾಮ ಸುಖಂ ಮಾಮ. ಅದಕ್ಕೆ ಅಪೇಕ್ಷೆ ಪೂರೈಸಿಕೊಳ್ಳೋದು ಸುಖ ಅಲ್ಲ, ಅಪೇಕ್ಷೆ ಪಡೆದೇ ಇರೋದೇ ಸುಖ. ಡಿಫ್ರೆನ್ಸ್ ಗೊತ್ತಾಯ್ತಾ? ಅಪೇಕ್ಷೆ ಬಂತು ಸುಖವಾಯಿತು ಅಲ್ಲ, ಅಪೇಕ್ಷೆನೇ ಬರಲಿಲ್ಲ ಯಾವುದ್ರ ಬಗ್ಗೆ, ಕೆಟ್ಟದ್ರ ಬಗ್ಗೆ, ಅದೇನದು ಭಾರಿ ದೊಡ್ಡದು. ಈ ಮಾತು ಅರ್ಥ ಮಾಡಿಕೊಂಡ್ರೆ ನೈರಪೇಕ್ಷಮ್ಮಿ ವಿಧುಂ ದು ಸುಖಂ ಮಮ, ನೈರಪೇಕ್ಷಮ್ಮಿ ವಿದುಹು ಸುಖಂ ಮಮ. ಅದಕ್ಕೆ ವಸ್ತುಗಳಿಂದ ಸುಖ ಸಿಗುತ್ತೆ ಎಂಬ ಕಲ್ಪನೆಯೇ ತಪ್ಪು. ಯಾರಿಂದ ಸುಖ ಸಿಗೋದು? ದೇವರಿಂದ. ದೇವರಿಂದ ಸುಖ ಸಿಗುತ್ತೆ ಅಂತ ಗೊತ್ತಾದ ಮೇಲೆ ಅವತ್ತು ಪಾತ್ರೆಯಲ್ಲಿ ನೀರು ತರ್ತಾರೆ. ನೀವು ನೀರು ತ ನೀರಿಂದ ಸುಖ ಆಗುತ್ತಾ ಪಾತ್ರೆಯಿಂದ ಸುಖ ಆಗುತ್ತಾ? ನೀರಿಂದ ಸುಖ ಆಗೋದು. ಅದಕ್ಕೆ ಪಾತ್ರೆಯೊಳಗೆ ನೀರು ಹೇಗಿದೆಯೋ ಪ್ರತಿಯೊಂದರೊಳಗೆ ಪರಮಾತ್ಮ ಇದ್ದಾನೆ. ಪರಮಾತ್ಮನಿಂದ ಸುಖ ಆಗುತ್ತೆ ಅಂತ ತಿಳ್ಕೊಂಡವರಿಗೆ ಬಾಹ್ಯ ವಸ್ತುಗಳ ಆಕರ್ಷಣೆ ಇರೋದಿಲ್ಲ. ಅದು ಪಾಯಿಂಟ್. ಅವಧ್ಯ ಬಾಧ್ಯಮಾಶಯೇ ರಜಿತೇಂದ್ರಿಯ ಪ್ರಶಸ್ತಯ ಪಿಮದ್ಭಕ್ತಿಯ ವಿಷಯೇ ನಾಭಿಭೂಯತೆ. ಎಷ್ಟು ಇಂಪಾರ್ಟೆಂಟ್ ನೋಡಿ. ಬಾಧ್ಯಮಾನೋಪಿ ಮದ್ಭಕ್ತ ವ್ರತ ಮಾಡ್ತಾ ಕೂತಿದ್ದಾನೆ, ಇವನೊಬ್ಬನೇ ಮಾಡ್ತಾನೆ, ಭಕ್ತವರೆಲ್ಲ ಹುಡಿ ಊಟ ಹೊಡಿತಿರ್ತಾರೆ ಜೋರಾಗಿ. ಅವನೇನಾಗ್ತಾನಂತೆ, ಕಣ್ಣೆತ್ತಿ ನೋಡೋದಿಲ್ಲ ಅಂತ ಹೇಳ್ತಾನೆ. ಅಯ್ಯೋ ನನಗೆ ಭಾಗ್ಯ ಇಲ್ಲೋ, ಇನ್ನು ಎಷ್ಟು ದಿವಸ ಉಳ್ಕೊಂಡು ವ್ರತ ಆ ರೀತಿ ನೋಡೋದಿಲ್ಲ ಅವನು. ಯಾಕೆ ಆ ಕಡೆ ಯೋಚನೆ ಇಲ್ಲ, ದೇವ್ರು ಬೇಡ ಅಂದಾನೆ ಬೇಡ ಆಗ್ತಾನೆ, ಬೇಕು ಅಂದಾನೆ ಬೇಕು. ವಿಷಯೈ ಅಜಿತೇಂದ್ರಿಯ, ಈ ಹಾಸ್ಪಿಟಲ್ ಇದ್ದಾಗ ಯಾರೋ ಔಷಧಿ ಕೊಡ್ತಿರ್ತಾರೆ ಡಾಕ್ಟ್ರ್ ಬಂದು, ನನಗೂ ಅಷ್ಟು ಕೊಡಬಾರ್ದೆ ಅನ್ಕೊಂಡಿದ್ರು. ಏನಂತಾನ ಅವನು, ಅವನ ಕೇಸೆ ಬೇರೆ ನನ್ನ ಕೇಸೆ ಬೇರೆ. ಅವ್ನು ನೋಡ್ದ, ಇದನ್ನ ಹಾಕಿದ, ಏನೇನೋ ಮಾಡ್ತಿದ್ದಾನೆ, ಇವನು ಸುಮ್ಮನೆ ಬಳಸಿದ್ದಾನೆ ಅಷ್ಟೇ. ಡಾಕ್ಟ್ರೆ ನನಗೆ ಯಾಕೆ ಅಷ್ಟೆಲ್ಲ ಮಾಡಲ್ಲ ಅಂತ ಕೇಳಿದರೆ, ಕಂಪೇರ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಯಾತಕ್ಕೆ? ಅವನ ರೋಗ ಬೇರೆ, ನನ್ನ ರೋಗ ಬೇರೆ. ಆದ್ದರಿಂದ ನನ್ನ ರೋಗಕ್ಕೆ ಅದು ಬೇಕಿಲ್ಲ. ಆ ಭಾವನೆ ನಿಶ್ಚಿಂತನಾಗಿರ್ತಾನೆ ಹೊರತು ಕಂಪೇರ್ ಮಾಡೋದಿಲ್ಲ. ಆ ರೀತಿ ಜ್ಞಾನಿಯ ವಿಷಯ ರಜಿತೇಂದ್ರಿಯ, ಎಂಥ ವಿಷಯಗಳನ್ನು ಮುಂದಿಟ್ಟರು ಅವನು ತಗೊಳ್ಳೋದಿಲ್ಲ. ಪ್ರಶಸ್ತಯಾಪಿ, ಎಂಥ ವಿಷಯ ಗೊತ್ತು, ಪ್ರಶಸ್ತವಾದದ್ದು ಮತ್ತೆ ಹೈಲಿ ಅಟ್ರಾಕ್ಟಿವ್. ಯಾರೂ ಇಲ್ಲ ತಗೊಂಡ್ರೆ, ಯಾರು ಕೇಳೋರು ಇಲ್ಲೇ ಇಲ್ಲ ನೋಡಿ. ಯಾವುದೋ ಊರು ಹೋಟ್ಲು ಗೊತ್ತವರು ಯಾರ್ಯಾರು ಇಲ್ಲ ಊರಲ್ಲಿ, ಎಲ್ಲ ಹೊಸಬರೇ. ಎಲ್ಲಿ ತಿಂದ್ರೆ ಯಾರು ಕೇಳಿ ನೋಡ್ತಾನೆ ಅಷ್ಟೇ ಜ್ಞಾನ. ಆ ಕಡೆ ಕಣ್ಣೆತ್ತಿ ನೋಡಿ, ಅದು ರೊತ್ತಾನೆ ಹೊರತು ಯಾರು ನೋಡಿದಾಗ ಮಾಡಿ ನೋಡಿದಾಗ ಇದ್ದ ಬಿಡಿ ಅಂತ ಹೇಳಿಲ್ಲ. ಮದ್ಭಕ್ತ್ಯ ವಿಷಯೈಹಿ ನಾಭಿಭೂಯತೆ. ಮದ್ಭಕ್ತ್ಯ ಹೇಳಿದ್ನಲ್ಲ, ಪ್ರಾವಿಡೆಂಟ್ ಸ್ಟೋರ್ಸ್ಗೆ ಅಟ್ರಾಕ್ಟ್, ಮೆಡಿಕಲ್ ಸ್ಟೋರ್ಸ್ಗೆ ಅಟ್ರಾಕ್ಟ್ ಆಗಿಬಿಟ್ರೆ. ಮೆಡಿಕಲ್ ಸ್ಟೋರ್ಗೆ ಎಷ್ಟು ಚೆನ್ನಾಗಿದೆ ಬಾಟ್ಲಿ, ಡಾಕ್ಟ್ರಿ ಬದಲು ಕೊಟ್ಬಿಡಿ ಅಂತ ಕೇಳ್ತಾನ? ಎಷ್ಟು ಚೆನ್ನಾಗಿದ್ರು ಏನು ಮಾಡೋದಿಲ್ಲ ಅದನ್ನ? ನಂದಲ್ಲ ಆ ಕಡೆ ಮೆಡಿಕಲ್ ರೋಗ ಇಲ್ಲದೆ ಮೆಡಿಕಲ್ ಶಾಪ್ ನೋಡಿ ಕೂಡ ಹೊಡೋದು. ಏನು ಮಾಡ್ತಾರೆ ಅವನು, ಮುಂದೆ ಹೋಗ್ಬಿಡ್ತಾರೆ ಆ ಕಡೆ. ಹುಡುಕಿ ಕೂಡ ಹುಡುಕೋದಿಲ್ಲ, ಯಾಕೆ? ನನ್ನ ಸಂಬಂಧನೇ ಪಟ್ಟಿಲ್ಲ ಅಂತ ಹೇಳ್ತಾರೆ. ಅದೇನೇ ಆಗಿರಲಿ ನೋಡೋದಿಲ್ಲ ಅವನು. ಅದೇ ರೀತಿ ಖಾಲಿ ಇರಲಿ, ರಶ್ ಇರಲಿ, ಎಷ್ಟು ಇರಲಿ, ಕೌಂಟೇ ಆಗೋದಿಲ್ಲ. ಅದೇ ರೀತಿ ಇವನು ವಿಷಯಗಳ ಬಗ್ಗೆ ಮನಸ್ಸಿನಲ್ಲೂ ಕೂಡ ಆಸೆ ತರ, ವಿಷಯಹೀನ ಅಭಿಭೂಯತೆ, ಅದಕ್ಕೆ ಸೋಲೋದಿಲ್ಲ. ಯಥಾ ಅಗ್ನಿ ಸುಸಮಿದ್ಧಾರ್ಥಿ ಕರೋತಿ ಯೇಧಾಂಸಿ ಭಸ್ಮಸಾತ್ ತಥಾ ಮದ್ವಿಷಯ ಭಕ್ತಿ ಉದ್ಧವ ಏನಾಂಸಿ ಕೃಷ್ಣಶಃ. ಶ್ರೀ ಭಗವದ್ಗೀತಾ ವಾಕ್ಯ ಹೀಗೆ ಇದೆ, ನೆನಪಿದೆಯಾ? ಯಥೈತಾಂಸಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ. ಅದೇ ವಾಕ್ಯ ಇಲ್ಲಿ. ಒಂದು ವ್ಯತ್ಯಾಸ ಇಷ್ಟೇ. ಏನು ವ್ಯತ್ಯಾಸ ಇದರಲ್ಲಿರೋದು? ಅಲ್ಲಿ ಜ್ಞಾನ ಅಂದರು, ಭಕ್ತಿ ಅಂದರು ಅಷ್ಟೇ. ಭಕ್ತಿ ಹಾಗೆ ಮಾಡಿದ್ರೆ ಎರಡು ಒಂದೇ. ಜ್ಞಾನ ಭಕ್ತಿಗಳೇನವು? ಒಂದಕ್ಕೊಂದು ಪೂರಕ. ಆದ್ದರಿಂದ ಯಾವ್ದು ಹೇಳಿದ್ರು ಕರೆಕ್ಟ್. ಯಥಾಗ್ನಿ ಸುಖಮಿದ್ಧ ಅರ್ಚಿ, ಯಥಾಗ್ನಿ ಸುಸಮಿದ್ಧ ಅರ್ಚಿ. ಅಗ್ನಿ ಪ್ರಜ್ವಲಿಸಿ ಉರಿತಾ ಇದೆ, ಆಗ ಏಧಾಂಸಿ ಭಸ್ಮಸಾತ್ ಕರೋತಿ. ಎಷ್ಟು ಸೌದೆ ಹಾಕಿದ್ರೆ ಏನು ಮಾಡುತ್ತದ? ಮಾಡಿಬಿಡೋದು. ಜೋರಾಗಿ ಉರಿತಕ್ಕಂಥ ಇದಕ್ಕೆ ಎಷ್ಟು ದೊಡ್ಡ ದೊಡ್ಡ ಸೌದೆ ಹಾಕಿದ್ರೆ ಏನಾದ್ರು ಖುಷಿ ಇನ್ನು ಕೂಡ ಏನು ಮಾಡುತ್ತದ? ದೊಡ್ಡ ದೊಡ್ಡ ಸೌದೆ ಹಾಕಿದ್ರೆ ಪಟಪಡ ಹತ್ಕೋತಾ ಹೋಗ್ತಾ ಇರುತ್ತೆ. ಅದೇ ರೀತಿ ತಥಾ ಮದ್ವಿಷಯ ಭಕ್ತಿ, ನನ್ನಲ್ಲಿ ಭಕ್ತಿ ಆಗಿದ್ರೆ ಅರ್ಜುನ ಏನಾಂಸಿ ಕೃಷ್ಣಶಃ ಏನು ಮಾಡುತ್ತೆ? ಸುಟ್ಟು ಬೂದಿ ಮಾಡಿಬಿಡುತ್ತೆ. ಭಕ್ತಿ ಉಡ್ವೈವ ಏನಾಂಸಿ ಕೃಷ್ಣ, ಏನಮ್ಮಸರೆ ಪಾಪ, ಅದು ಮನಃಶಬ್ದ ಇದ್ದಾಗ ಏನಹ ಏನಸಿ ಏನಾಂಸಿ ಅಂತ ನಡೆಯೋದು. ಎಲ್ಲಿ ಬಂದಿದೆ? ತೀರ್ಥ ಪ್ರಬಂಧದ ಇದು ಬಂದಿರೋದೇ ಶುರುವಾಗೋದೆ ಹಾಗೆ. ಏನಸ್ ಅಂದರೆ ಪಾಪ, ಎಲ್ಲ ಪಾಪಗಳನ್ನು ನಾಶ ಮಾಡ್ತಕ್ಕ ಶಕ್ತಿ ಇರೋದು ಯಾವುದೋ ಇವರಿಗೆ, ಪುಣ್ಯಕ್ಕೆ ಭಕ್ತಿಗೆ ದೇವರು ಯಾರು ಮಾಡ್ತಾನೆ ಅಂತ ಅರ್ಥ. ಏನಾಂಸಿ ಕೃಷ್ಣಶಃ ಮದ್ವಿಷಯ ಭಕ್ತಿ ಭಸ್ಮಸಾತ್ ಕರೋತಿ. ಅಲ್ಲಿ ಅನ್ವಯ, ನನ್ನಲ್ಲಿ ಭಕ್ತಿ ಮಾಡೋ ಅಭ್ಯಾಸ ಇತ್ತು ಅಂದರೆ ಎಂಥ ಮಹಾಪಾಪಗಳು ಬಂದರೂ ಕೂಡ ಪಾಪ ಬಂದು ಸುಟ್ಟು ಬುದ್ಧಿ ಮಾಡುತ್ತೆ ಅಲ್ಲ, ಪಾಪ ಬರದಂತೆ ಸುಟ್ಟು ಬುದ್ಧಿ ಮಾಡುತ್ತೆ. ಅದು ಇಂಪಾರ್ಟೆಂಟ್. ಅದು ಗೊತ್ತಾಯ್ತಾ? ಸೊಳ್ಳೆ ಕಚ್ಚಿ ಔಷಧಿ ಹಾಕಿಕೊಡೋದಲ್ಲ, ಏನು ಮಾಡಬೇಕು ಅದನ್ನು? ಹತ್ತಿರ ಬರದಂತೆ ಮಾಡಬೇಕು. ಅದು ಅದು ಅಷ್ಟು ಶಕ್ತಿ ಭಕ್ತಿಗಿರೋದ್ರಿಂದ ಯಾವುದೇ ಕಾಲಕ್ಕೂ ಎಂಥ ಪಾಪಕ್ಕೂ ಹೆದರಬೇಕಾಗಿಲ್ಲ. ಪಾಪ ಬರದಂತೆ ಮಾಡೋದೊಂದು, ಇರೋ ಪಾಪ ಸುಟ್ಟಾಕೋದೊಂದು, ಎರಡನ್ನೂ ಕೂಡ ನನ್ನ ಭಕ್ತಿ ಮಾಡೋದು. ಬರೀ ಅಗ್ನಿ ಅಂತ ಕೊಡಲಿಲ್ಲ, ಸಮಿದ್ಧಾಗ್ನಿ ಅಂತ ಕರೆದು, ಪ್ರಜ್ವಲಿಸಿ ಉರಿತಕ್ಕಂಥ ಅಗ್ನಿ. ಅಂಥದ್ದು ಯಾವ ಸೌದೆಯೂ ಲೆಕ್ಕಕ್ಕೆ ಹಾಗೆ ಬರೋದಿಲ್ಲೋ ಹಾಗೆ ಎಂಥ ಪಾಪವೂ ಲೆಕ್ಕಕ್ಕೆ ಬರೋದಿಲ್ಲ. ಚಿಕ್ಕ ಸ್ವಲ್ಪ ಮೇಣದ ಬತ್ತಿ ಇದೆ, ಅದ್ರ ದೊಡ್ಡ ಕೊರಡು ಇಟ್ಟರೆ ಸುಳ್ಳಕ್ಕಾಗೋದಿಲ್ಲ, ಅದಕ್ಕೇನಾಗುತ್ತದ? ಅರಿವಿಬಿಡುತ್ತೆ. ಅದು ಪ್ರಜ್ವಲಿಸೋ ಅಗ್ನಿಗೆ ಕಾಡನ್ನೇ ಸುಟ್ಟಾಕಿ, ಕಾಡಿಗಿಚ್ಚೋದು ಪಾಪದ ಕಾಡನ್ನೇ ಸುಟ್ಟಾಕ್ಬಿಡುತ್ತೆ. ಆದ್ದರಿಂದ ಜ್ಞಾನ ಏನೇ ಇರಬೇಕು ಯಾವಾಗಲೂ ಕೂಡ ಸ್ವಲ್ಪ ಇದ್ರೆ ಪಾಪ ಬಂದ್ಬಿಡುತ್ತೆ, ಯಾಕೆ ಅದು ಸಪ್ರೆಸ್ ಮಾಡಿಬಿಡುತ್ತೆ. ಪ್ರಜ್ವಲಿಸ್ತಾ ಇದ್ರೆ ಜ್ಞಾನ ಪಾಪ ಮಾಡಕ್ಕೆ ಬರೋದು. ಅದಕ್ಕೆ ಜ್ಞಾನ ಹೇಗಿರಬೇಕು ಯಾವಾಗಲೂ ಕೂಡ ಪ್ರಜ್ವಲಿಸ್ತಕ್ಕಂಥ ಜ್ಞಾನ ಇರಬೇಕು. ಅದೇ ವಿಜ್ಞಾನ, ಜ್ಞಾನ ವಿಜ್ಞಾನ. ನ ಸಾಧಯತಿ ಮಾಂ ಯೋಗೋ, ಅದಕ್ಕೊಬ್ಬನ ಪ್ರಶ್ನೆಗೆ ಉತ್ತರ ಕೊಟ್ಟಾಗ ಸರಿಯಾಗಿ ಕೊಟ್ಟವಲು ಅಂತ ಏನು ಮಾಡ್ತಾರೆ, ಮತ್ತೆ ಕ್ರಾಸ್ ಮಾಡ್ತಾರೆ, ಅದನ್ನು ಅವ ಸಿಕ್ಕಾಕೊಂಡ್ಬಿಡ್ತು. ಸರಿಯಾಗಿ ಗೊತ್ತಿದ್ದ ನಿಮ್ಗೆ ಎಷ್ಟು ಕ್ರಾಸ್ ಮಾಡಿದ್ರು ಸರಿಯಾಗಿ ಉತ್ತರ ಕೊಡ್ತಾನೆ, ಬರೀ ಬಾಯ್ಪಾಠ ಮಾಡ್ಕೊಂಡು ಏನು ಮಾಡ್ತಾನೆ, ಇನ್ನೊಂದು ಕೇಳಿದ ತಕ್ಷಣ ತಲೆ ಬಿಗಿಸ್ಬಿಡ್ತಾನೆ. ಅದಕ್ಕೆ ಅವನಿಗೇನು ಪ್ರಜ್ವಲಿಸ ಆಗ್ನೇ ಅಲ್ಲ ಅದು, ಗೊತ್ತಾಯ್ತಾ? ಜಸ್ಟ್ ಮ್ಯಾಚ್ ಬ್ಯಾಕ್ಸಿಂದ ನೀವು ಮರ ಸುಡ್ಲಕ್ಕಾಗತ್ತಾ? ಅಷ್ಟೊತ್ತು ಆರೇ ಹೋಗ್ಬಿಡುತ್ತದೆ. ಎಷ್ಟೊತ್ತಿರುತ್ತೆ ಲೈಫ್ ಅದಕ್ಕೆ? ಆ ಫೈರ್ ಕ್ಯಾಚ್ ಮಾಡೋದಕ್ಕೆ ಆರೇ ಹೋಗ್ಬಿಡುತ್ತೆ. ಆದರೆ ಹೇಗಿರಬೇಕು? ಪ್ರಜ್ವಲಿಸ್ತಾ ಇದ್ರೆ ಏನಾಗೋದಿಲ್ಲ. ಆದ್ದರಿಂದ ಜ್ಞಾನ ಪ್ರಜ್ವಲಿಸ್ಬೇಕು. ನ ಸಾಧಯತಿ ಮಾಂ ಯೋಗೋ ನ ಸಾಂಖ್ಯಂ ಧರ್ಮ ಬುದ್ಧವ ನ ಸ್ವಾಧ್ಯಾಯಸ್ತಪಸ್ತ್ಯಾಗೋ ಯಥಾಭಕ್ತಿ ಮಮೋರ್ಜಿತ. ತುಂಬ ಸತ್ ಬಂದಿದೆ. ನಾಯಮಾತ್ಮ ಪ್ರಮತೇನ ಲಭ್ಯ ನಾಹಂ ವೇದೇರ್ನ ತಪಸ. ಇಲ್ಲೂ ಕೂಡ ನ ಸಾಧಯತಿ ಮಾಂ ಯೋಗ, ಮೆಕ್ಯಾನಿಕಲ್ ಯೋಗಕ್ಕೆ ನಾನು ಸಿಗೋದಿಲ್ಲ. ನ ಸಾಂಖ್ಯಂ ಮೆಕ್ಯಾನಿಕಲ್ ಜ್ಞಾನಕ್ಕೆ ಸಿಗೋದಿಲ್ಲ. ಧರ್ಮ ಉದ್ಧವ ಮೆಕ್ಯಾನಿಕಲ್ ಧರ್ಮಕ್ಕೂ ನಾನು ಸಿಗೋದಿಲ್ಲ. ಯಥ ನ ಸ್ವಾಧ್ಯಾಯ, ನಿತ್ಯ ಪಾಠಪ್ರದ 24 ತಾಸು ಮಾಡ್ತಾನೆ ಪ್ರಚಾರಕ್ಕೆ, ಅದು ಉಪಯೋಗ ಇಲ್ಲ. ತಪಃ, ತಿರುಣಕ್ಕಷ್ಟು ತಪಸ್ ಮಾಡಿದೆ ಏನಾಯ್ತು ಅವನಿಗೆ? ತ್ಯಾಗ ಏನಿರಬೇಕು? ಯಥಾಭಕ್ತಿ ಮಮ ಊರ್ಜಿತ ಊರ್ಜಿತ ನಿರ್ವ್ಯಾಜಾಂ ನಿಶ್ಚಯಾಂ ಸದ್ಗುಣಗಣಭವತೀಂ ಶಾಶ್ವತೀಂ ಆಶುದೇವ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಧಾಂ ಊರ್ಜಿತಾಂ. ಇದು ಊರ್ಜಿತ, ಪೂರ್ಣವಾದ ಭಕ್ತಿ ಇರಬೇಕು. ಅದು ಪೂರ್ಣವಾದ ಭಕ್ತಿ ನನ್ನಲ್ಲಿದ್ದರೆ ಅದು ಕೌಂಟ್ ಆಗೋ ಹಾಗೆ ಇವು ಕೌಂಟ್ ಆಗೋದಿಲ್ಲ. ಇವು ಬೇಡ ಅಂತ ಅರ್ಥ ಅಲ್ಲ. ಏನಾಗಬೇಕು? ಏನಾಯಿತು? ಏನು ಮಾಡಿದೆ? ಮನೆ ಊಟಕ್ಕೆ ಹೋದ, ಒಳ್ಳೆ ಫಸ್ಟ್ ಕ್ಲಾಸ್ ಎಲೆ ಹಾಕಿದರು, ಬಂಗಾರದ ತಟ್ಟೆನೇ ಇಟ್ಟುಬಿಟ್ರು, ಲೋಟ ಇಟ್ಟರು, ಕೂಡಿಸಿದ್ರು, ಊಟ ಮಾಡಿದ್ರು. ಏನು ಮಾಡಬೇಕು ಅವನೀಗ? ಬಂಗಾರದ ತಟ್ಟೆ ಇಟ್ಟು ಬಂಗಾರ ಲೋಟ ಇಟ್ಟು, ಇದು ಬಡಿಸಿಲ್ಲ, ನೀರಿಲ್ಲ, ಗೊತ್ತಾಯ್ತಾ? ಆದರೆ ಬಾಳೆ ಎಲೆ ಹಾಕಿದ್ದಾರೆ ಅಷ್ಟೇ, ಯಾವುದೋ ಒಂದು ದಣ್ಣೆಯಲ್ಲಿ ನೀರು ಕೊಟ್ಟಿದ್ದಾರೆ, ಸಾಕೋದು. ಯಾತಕ್ಕೆ? ಅನ್ನ ಇದೆ ನೀರಿ ಅಂದರೆ ತಟ್ಟೆಗಿಟ್ಟೆ ಬೇಡ ಅಂತಲ್ಲ, ಅದು ಬೆಲೆ ಇರೋದು ಯಾವಾಗ? ಅದಕ್ಕೆ ಬಡಿಸಿದಾಗ ಬೆಲೆ ಇರೋದು. ಅದು ಭಕ್ತಿ ಒಂದು ಇಲ್ಲದೆ ಹೋದರೆ ಎಲ್ಲ ಸಾಧನೆಗೂ ಏನಿಲ್ಲ, ಬೆಲೆ ಇಲ್ಲೇ ಇಲ್ಲ. ಆದ್ದರಿಂದ ನಾವು ಭಕ್ತಿನ ಯಾವಾಗಲೂ ಅಬ್ಸರ್ವ್ ಮಾಡ್ತಿರ್ಬೇಕು. ಭಕ್ತಿನ ಎಣ್ಣೆ ಹತ್ತಿ ಎಣ್ಣೆನೇ ಇಲ್ಲ, ದೀಪ ಹೇಗೆ ಉರಿಬೇಕದು? ಇಷ್ಟಪ್ಪ ಬತ್ತಿ ಹಾಕಿದ್ದಾನೆ, ಬಂಗಾರದ ಇದರಲ್ಲಿಟ್ಟಿದ್ದಾನೆ, ಗೊತ್ತಾಯ್ತಾ? ಏನು ಜೋರಾಗಿ ಹಚ್ಚಿದ್ದಾನೆ, ಹತ್ತನೇ ಇಲ್ಲ. ಯಾತಕ್ಕೆ? ಎಣ್ಣೆನೇ ಇಲ್ಲ. ಜಿಡ್ಡು ಸ್ನೇಹ, ಸ್ನೇಹ ಅಂತ, ಸ್ನೇಹ ಅಂದರೆ ಭಕ್ತಿ. ಭಕ್ತಿ ಇಲ್ಲದೆ ಹೋದರೆ ಎಣ್ಣೆ ಇಲ್ಲದವರು ದೀಪ ಹೇಗೆ ಉರಿಯೋದಿಲ್ವೋ, ಭಕ್ತಿ ಇಲ್ಲದೆ ಹೋದರೆ ಜ್ಞಾನ ದೀಪ ಬೆಳಕು ಕೊಡೋದಿಲ್ಲ. ಅದು ತಾತ್ಪರ್ಯ. ನ ಸಾಧಯತಿ ಮಾಂ ಯೋಗೋ ನ ಸಾಂಖ್ಯಂ ಧರ್ಮ ಬುದ್ಧವ ನ ಸ್ವಾಧ್ಯಾಯ ತಪಃ ತ್ಯಾಗ ಯಥಾಭಕ್ತಿ ಮಮೋರ್ಜಿತ. ಇಂಥದ್ದೆಲ್ಲ ಏನು ಮಾಡ್ತಾರೆ? ದುರುಪಯೋಗ ಮಾಡ್ಕೊಂಡ್ಬಿಡ್ತಾರೆ. ನೋಡಿದಿರಾ? ಜ್ಞಾನ ಬೇಡ, ಭಕ್ತಿ ಕ್ಲಿಯರೇ ಭಗವಂತ ಹೇಳ್ತಾ ಇದೆ. ಭಕ್ತಿ ಬೇಕೋ ಬಾಂಡ್ ಓದೋದಿಲ್ಲ, ಇಷ್ಟು ಮಾತ್ರ ಓದ್ತಾರೆ ಅಷ್ಟೇ. ಯಾನು ಬೇಕಿಲ್ಲ, ಸ್ಪಷ್ಟ ಹೇಳಿರೋದ್ರಿಂದ ಸುಮ್ಮನೆ ಕಷ್ಟಪಟ್ಟು ಮಾಡ್ತಾ ಇದ್ದೀರಿ, ಏನೂ ಬೇಕಾಗಿಲ್ಲ. ಮುಂದಿಟ್ಕೊಂಡು ನೆನಪಿರ್ಬೇಕಲ್ಲ. ಭಕ್ತಿರ್ ಮಮೋರ್ಜಿತ ಕಥಮಿವೇತಿ ತತ್ರ ಯಥೇತಿ ಏನಾಂಸಿ ಪಾಪಾನಿ ಭಕ್ತಿಯನ್ನು ಗೃಹೀತ ಬುದ್ಧಿನ ಅನುಷ್ಠಿತ ಧರ್ಮಾದಯೋ ಮತಪರೋಕ್ಷಂ ನ ಜನಯಂತಿ ಇತ್ಯಾಹ ನೀತಿ. ಅದಕ್ಕೆ ಇವೆಲ್ಲ ಮಾಡಬೇಕು, ಭಕ್ತಿದ್ ಮಾಡಬೇಕೇ ಹೊರತು ಇಲ್ಲಿ ಹೋದರೆ ಉಪಯೋಗ ಇಲ್ಲ ಅಂತ ತಿಳಿಸಿದರು. ಏವಂ ಭಜತಾಂ ನಿರ್ದುಃಖಾನಂದೋ ಭವಿಷ್ಯತಿ ಇತ್ಯತ್ರ ಕಿಂ ಮಾನಮಿತ್ಯಾಶಂಕ್ಯ ಬ್ರಹ್ಮಾದಿ ಜ್ಞಾನಿ ಪ್ರತ್ಯಕ್ಷಂ ಪ್ರಮಾಣಯತಿ ನಿದರ್ಶಯತಿ ನಿಷ್ಕಿಂಚನಾ ಇತಿ. ಯೇ ನಿಷ್ಕಿಂಚನಾಃ ನಿಷ್ಕಿಂಚನತ್ವಾದಿ ಗುಣಪೂರ್ಣಾಃ ಕಾಮೈಃ ವಿಷಯೈಃ ಅನಾಲಬ್ಧಧಿಯಃ ಅಪ್ರತಿಹತ ಬುದ್ಧಯಃ ಅಜುಷಶ್ಚ ವಿಷಯಾನ್ ಅಸೇವಮಾನಾಶ್ಚ ತೇ ಮಮ ಸಕಾಶಾತ್ ನೈರಪೇಕ್ಷಂ ಸ್ವರೂಪ ಸುಖಂ ಸ್ಯಾದಿತಿ ಸ್ಯುಹು ವಿದುರ್ಹಿತಿ ಅನ್ವಯ. ಅದು ಸ್ವರೂಪ ಸುಖ ಬೇಕೇ ಹೊರತು ಈ ಸುಖಕ್ಕೆ ಇಷ್ಟಪಡೋದಿಲ್ಲ. ನಾನು ಬಿಂಬಭೂತಸ್ಯ ವಿಷ್ಣೋ ಸ್ವರೂಪ ಸುಖ ಸದ್ಭಾವೇ ಮಾನಮಸ್ತಿ ಚೇತ್ ಪ್ರತಿಬಿಂಬ ಜೀವ ಸ್ವರೂಪ ಸುಖ ಆವಿರ್ಭಾವೇ ಭಕ್ತ್ಯಾದಿ ಸಾಧನ ಸಾಮಗ್ರಿ ಸಂಪಾದನಾ ಯತ್ನೋ ನಿತ ತತ್ರ ಕಿಂ ಮಾನಮಿತ್ಯತ್ರಾಪಿ ಇದಮುತ್ತರಂ ಭವತಿ ಇತ್ಯಾಹ ನಿಷ್ಕಿಂಚನಾಯಿ. ಬಿಂಬಭೂತನಾದ ಪರಮಾತ್ಮ ಸುಖ ಸದ್ಭಾವ, ಅವನು ಸುಖಪೂರ್ಣನಾದರೆ ನಮಗೆ ಸುಖ ಕೊಡ್ತಾನೆ. ಅವನು ಸುಖಪೂರ್ಣ ಹೇಗೆ ಅಂತ ಹೇಳ್ತಾರೆ? ಅದಕ್ಕೆ ಹೇಳ್ತಾರೆ ಅವನು ಸುಖಪೂರ್ಣ. ಮಮ ನೈರಪೇಕ್ಷಂ ಸುಖಮಸ್ತಿ ಇತಿ ವಿದುರಿತ್ಯನ್ವಯ. ದೇವರಲ್ಲಿ ಸುಖ ಇರೋದರಿಂದ ನಮಗೆ ಬೇಕಾಗಿರೋ ಸುಖ, ಪೂರ್ಣ ಸುಖ ಇರೋದು ಯಾರು? ದೇವರಲ್ಲಿ. ಅದು ಯಾವಾಗ ಯಾರು ಆರಾಧನೆ ಮಾಡಬೇಕು? ದೇವರನ್ನು. ವೆರಿ ಸಿಂಪಲ್. ಅದು ಉಳಿದವರಲ್ಲಿ ಏನಿಲ್ಲ? ಪೂರ್ಣ ಸುಖ, ನಿತ್ಯ ಸುಖ, ಸ್ವತಂತ್ರ ಸುಖ, ಅದು ಯಾವುದೂ ಇಲ್ಲ. ಉಳಿದವರಲ್ಲಿ ಇದೆ, ಆದರೆ ನಮಗೆ ಕೊಡಷ್ಟು ಇಲ್ಲ ಅವರಲ್ಲಿ, ಗೊತ್ತಾಯ್ತಾ? ಆದರೆ ದೇವರಲ್ಲಿ ಏನಿದೆ? ಇಡೀ ಅನಂತಾನಂತ ಜೀವರಿಗೆ ಕೊಟ್ಟು ತಂದು ಏನು ಅಫೆಕ್ಟ್ ಆಗ ನೋಡ್ಕೋತಾನೆ. ಮತ್ತೆ ಸಮುದ್ರಕ್ಕೆ ಎಷ್ಟು ಜನ ಹೋಗಿ ಸ್ನಾನ ಮಾಡಿ ಬಂದರೂ ಕೂಡ ಏನಾಗಿರೋದಿಲ್ಲ, ನೀರು ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕೆ ನನ್ನಲ್ಲಿ ಇದೆ ಅಂತ ತಿಳ್ಕೊಂಡು ಜೀವ ನನ್ನ ಕಡೆ ಬರ್ತಾನೆ. ಮಮ ನೈರಪೇಕ್ಷಂ ಸುಖಮಸ್ತಿ ಇತಿ ವಿದುರಿತ್ಯನ್ವಯ. ಹಿ ಶಬ್ದ ಉಭಯತ್ರಾಪಿ ಪ್ರಮಾಣಮ್ಯ ಅಸ್ತಿ ಇತಿ ಯೋ ಸೂಚಯತಿ. ಈ ಹಿ ಶಬ್ದ ಎರಡಕ್ಕೂ ಅನ್ವಯ ಅಂತ ಹೇಳಿದರು. ಜ್ಞಾನಿ ಪ್ರತ್ಯಕ್ಷ ಲಕ್ಷಣ ಪ್ರಮಾಣ ಸದ್ಭಾವಾತ್ ಭಕ್ತಾದಿ ಸಾಧನ ಅವಶ್ಯಂ ಸಂಪಾದನೆಯಮಿತಿ ಭಾವ. ಈಗ ಜ್ಞಾನಿಗಳು ಕಣ್ಣಾರೆ ಕಂಡಿರೋದ್ರಿಂದ ಈ ಹರಿಯ ಮಹಿಮೆಯನ್ನು ಯಾವಾಗಲೂ ಯಾವ ಕಡೆ ಗಮನ ಕೊಡಬೇಕೋ ದೇವರ ಕಡೆಗೆ. ನಾನು ಬಾಧ್ಯಮಾನ ಇದೆ, ನಾನು ತದ್ಭಕ್ತಸ್ಯಾಪಿ ವಿಷಯಗ್ರಾಹಕ ಗ್ರಹ ವಿಷಯಗ್ರಾಹಕಸ್ತತೆಯ ಭಕ್ತಿಲೋಪೇನ ಅಧಃಪಾತ ಸಂಭಾವ್ಯತೆ ಇತಿ ಭಕ್ತಿವಿಧಾನ ವ್ಯರ್ಥಮಿತಿ ತತ್ರ ಬಾಧ್ಯಮಾನ ಇದೆ. ಭಕ್ತನಾಗಿದ್ದರೂ ಕೂಡ ವಿಷಯಗಳ ಬಗ್ಗೆ ಅಪೇಕ್ಷೆ ಬಂದರೆ ಹಾಳಾಗಿ ಹೋಗ್ತಾನಲ್ಲ, ಭಕ್ತಿ ತಗೊಂಡು ಏನು ಮಾಡಬೇಕು ಅಂತ ಹೇಳ್ತಾರೆ. ಸರಿಯಾದ ಭಕ್ತಿ ಇದ್ದರೆ ಹಾಗಾಗೋದಿಲ್ಲ ಅಂತ ಹೇಳ್ತಾರೆ. ಯಾರಾದರೂ ಭಕ್ತರು ಬೇರೆ ಕಡೆ ಅಟ್ರ್ಯಾಕ್ಟ್ ಆದರು ಅಂದರೆ ಅದು ಭಕ್ತಿ ಸರಿಯಿಲ್ಲ ಅಂತ ತಿಳ್ಕೋಬೇಕೇ ಹೊರತು ಭಕ್ತಿ ಫೇಲ್ ಆಗಿದೆ ಅಂತ ತಿಳ್ಕೋಬಾರದು. ಭಕ್ತಿ ಫೇಲ್ ಆಗಿದೆಯಲ್ಲ, ಏನಾಗಿಲ್ಲ, ಭಕ್ತಿನೇ ಇಲ್ಲ ಅದು ಅಥವಾ ಇನ್ಅಡಿಕ್ವೇಟ್ ಇಲ್ಲ. ಇನ್ಅಡಿಕ್ವೇಟ್ ಭಕ್ತಿ ಇದ್ದರೂ ಉಪಯೋಗಕ್ಕೆ ಬರೋದಿಲ್ಲ. ಸಾಮಾನ್ಯವಾಗಿ ನಾವು ಇಲ್ಲ ಅಂತ ಎರಡು ಸತ್ತು ಉಪಯೋಗಿಸ್ತೇವೆ, ಇಲ್ಲ ಅಂದರೂ ಇಲ್ಲ ಅಂತೇವೆ, ಮತ್ತು ಎಷ್ಟು ಬೇಕೋ ಅಷ್ಟಿಲ್ಲದ ಹೋದರೂ ಇಲ್ಲ ಅಂದ್ಬಿಡ್ತೇವೆ. ಎಷ್ಟು ಬೇಕೋ ಅಷ್ಟಿಲ್ಲ, ಅವ್ ದುಡ್ಡಿಲ್ಲ ಅಂತ, ದುಡ್ಡಿದೆ ಅವನ ಹತ್ರ ಬಟ್ ಎಷ್ಟಿಲ್ಲ ಅದು ಕೊಡೋಷ್ಟಿಲ್ಲ. ಅದಕ್ಕೆ ಇನ್ಅಡಿಕ್ವೇಟ್ ಭಕ್ತಿ ಇದ್ದರೂ ಕೆಲಸ ಆಗೋದಿಲ್ಲ, ಭಕ್ತಿ ಇಲ್ಲದೆ ಹೋದ್ರೂ ಕೆಲಸ ಆಗೋದೇ ಇಲ್ಲ. ಅದಕ್ಕೆ ನಮ್ಮಲ್ಲಿ ಎಲ್ಲೆಲ್ಲಿ ಇವತ್ತು ಕೆಲಸ ಆಗಿಲ್ಲ ಅನಿಸುತ್ತೆ, ನಾವು ಭಕ್ತರು ಅದು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರ್ತೀವಲ್ಲ, ಇದು ಒಂದು ಬಂದೇನು ಮಾಡಿ ಮತ್ತೆ ಯಾಕೆ ಕೆಲಸ ಆಗಲ್ಲ ಅದೇನರ್ಥ. ಭಕ್ತರಂತೂ ಪ್ರೂವ್ ಆಗಿದ್ರು ಕೂಡ ಅಷ್ಟು ಭಕ್ತಿ ನಿಮ್ಮಲ್ಲಿಲ್ಲ. ಸಂಬಳ ಬಾಡಿಗೆ ಮನೆಯಲ್ಲಿ ಶಕ್ತಿ ಸ್ವಂತ ಮನೆ ಮಾಡೋ ಶಕ್ತಿ ಇಲ್ಲ ಅಂತಾನಲ್ಲ, ಹಾಗೆ ಡಿಫ್ರೆನ್ಸ್ ಇದೆ. ಈಗ ಕೆಲವರು ಬಾಡಿಗೆ ಮನೆ ಮಾಡೋ ಶಕ್ತಿನೂ ಇಲ್ಲ, ಬಾಡಿಗೆ ಕೊಡೋಕ್ಕೂ ಆಗೋದಿಲ್ಲ ಅಂತ. ಇನ್ನೊಂದು ಬಾಡಿಗೆ ಕೊಡಬಲ್ಲೆ, ಹೆಚ್ಚು ಕೊಡೋದಿಲ್ಲ, ಇನ್ನೊಬ್ಬ ಹೆಚ್ಚು ಬಾಡಿಗೆ ಕೊಡ್ತೇನೆ ಮನೆ ತೊಗೊಳ್ಳೋ ಸಾಧ್ಯ ಇದೆ, ಮನೆ ತೊಗೋತೇನೆ ದೊಡ್ಡ ಮನೆ ತೊಗೊ, ಎಷ್ಟು ತಾರತಮ್ಯ ಇದೆ ಮತ್ತೆ ಅದರಲ್ಲಿ. ಅವ್ರ ಯೋಗ್ಯತೆ ಹಾಗೆ ಗೊತ್ತಾಗುತ್ತೆ. ಹಾಗೆ ಭಕ್ತಿ ಅನ್ನೋದು ಯಾವಾಗಲೂ ಕೂಡ ಪೂರ್ಣ ಇದ್ದರೆ ಸಮಸ್ಯೆ ಬರೋದಿಲ್ಲ. ಪ್ರಹ್ಲಾದನಿಗೆ ಹಾಗಿದ್ದರಿಂದ ಹಿರಣ್ಯಕಶಿಪು ಎಷ್ಟು ಬಾಧನೆ ಮಾಡಲಿಕ್ಕೆ ಹೋದ್ರೂ ಏನಾಗಲಿಲ್ಲ, ಬಾಧೆ ಮಾಡಲಿಕ್ಕೆ ಆಗಲೇ ಇಲ್ಲ. ವಿಷಯತ್ವೇನ ಅಜಿತೇಂದ್ರಿಯೋಭಿ ಪ್ರಶಸ್ತಯ ಮದ್ಭಕ್ತಿಯ ವಿಷಯಹಿ ನಾಭಿಭೂಯತೆ. ಅವ ಭಾವನೆ ಇದ್ದರೆ ಏನು ಮಾಡಿದ್ರು ಕೊಡು ಬಿಡೋದಿಲ್ಲ. ವಿಷಯ ನಿಷೇವಯ ಪ್ರಾಪ್ತ ದೋಷೇಣ ಅಧಃ ನಪತತಿ ಇತ್ಯರ್ಥ. ಅದರಿಂದ ವಿಷಯ ಸೇವನೆ ಮಾಡೋದಿಲ್ಲ, ಅಕಸ್ಮಾತ್ ಮಾಡಿದರೂ ಕೂಡ ಅದು ಅಫೆಕ್ಟ್ ಆಗೋದಿಲ್ಲ, ಆಗಿರ್ತಾನೆ. ಕಥಮೇವಿತ್ಯ ತತ್ರ ಯಥ ಇದೆ ಏನಾಂಸಿ ಪಾಪಾನಿ ಭಕ್ತಿ ಅನುಪಹಿತ ಬುದ್ಧಿನಾ ಅನಿಷ್ಠಿತ ಧರ್ಮಾದಯೋ ಮದಪರೋಕ್ಷಂ ನಾ ಜನಯಂತಿ ಇತ್ಯಾಹ ನಾಯಿ. ಇಷ್ಟೆಲ್ಲ ಸಾಧನೆ ಇದ್ದರೂ ಕೂಡ ಭಕ್ತಿಯ ಬೆಂಬಲ ಇಲ್ಲದೆ ಹೋದರೆ ಎಲ್ಲ ಧರ್ಮಾದಿಗಳು ನಮಗೆ ಅಪರೋಕ್ಷ ಜ್ಞಾನ ತಂದುಕೊಡೋದಕ್ಕೆ ಸಮರ್ಥವಾಗೋದಿಲ್ಲ ಅಂತ ಹೇಳ್ತಾರೆ. ಮುಂದೆ ಇದರಲ್ಲಿ ಧ್ಯಾನದ ವಿಷಯ ಎಲ್ಲ ಬರುತ್ತೆ ಮುಂದೆ. ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ ಬಂತಲ್ಲ ಧ್ಯಾನ ವಿಸ್ತಾರವಾಗಿ ಹೇಳ್ತಾರೆ, ಅದೆಲ್ಲ ಮ್ಯಾಗ್ನಿ ಸಿಗುತ್ತೆ ತಡೆಯ ಅಲ್ಲೇ ಇದ್ದಾರೆ ತಗೊಂಡೋಗು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ.